ஸ்ரீகுருப்போ நம. ஹரி ஓம். சத்யம் சத்யம் புனசத்யம் விஷ்ணுதீர்த்தப்ரஸாதே காமா பவந்தேவ ஷபதோ பிம்பசந்நிதௌ. நம்மல்லி பகவந்த லிங்கதேகத்திலிருவந்த அஜ்ஞான அவித்யா காம கர்ம ಕರ್ಮದ ಬೀಜ ಪಕ್ವ ಮಾಡಿ ಆ ಬೀಜಕ್ಕೆ ಒಳಗೆ ಹೇಗೆ ಹೇಗಿದೆ ಆ ಪ್ರಕಾರ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಹಾಗೆ ಅವಿದ್ಯೆ ಏನಿದೆ ಅದರಿಂದ ಅಭಿಮಾನ ಕೊಟ್ಟ. ಅವಿದ್ಯೆ ಅಂದ್ರೆ ಅಜ್ಞಾನ. ಅಜ್ಞಾನವನ್ನ ಅದರಿಂದ ನಾನಾ ರೀತಿಯಾದ ಅಭಿಮಾನ ಹುಟ್ಟುವಂತೆ ಮಾಡಿದ. ಒಂದೊಂದು ಅಭಿಮಾನದ ಕುರಿತು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮೊದಲನೆಯದು ಸ್ವಗತ ಕರ್ತೃತ್ವ ವಿಶೇಷ ಅಜ್ಞಾನೇನ ಅಹಂ ಕರ್ತ ಇತಿ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲದಿದ್ದರೂ, ಸ್ವತಂತ್ರವಾಗಿ ಯಾವ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಅದರ ಪರಿಚಯವಿಲ್ಲದೇ ಇರುವುದರಿಂದ, ಯಾವುದರ ಪರಿಚಯ, ನಮ್ಮಲ್ಲಿ ಸ್ವಾತಂತ್ರ್ಯವಿಲ್ಲ, ಸ್ವತಂತ್ರವಾಗಿ ನಾವು ಮಾಡಲಿಕ್ಕಾಗಲ್ಲ ಎಂಬ ಎಚ್ಚರ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ನಾವೇ ಎಲ್ಲ ಕೆಲಸ ಮಾಡಿಬಿಡುತ್ತಾ ಇದ್ದೇವೆ ಎಂಬ ಅಭಿಮಾನ ನಮ್ಮಲ್ಲಿ ಬರ್ತಾ ಇದೆ. ಅದು ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಅಂದ್ರೆ ಯಾವುದಾದ್ರೂ ಒಂದು ಕಾರ್ಯ ಆಗಬೇಕಾದರೆ ಅದು ನಾನೇ ಮಾಡುತ್ತೇನೆ ಎಂಬ ಭ್ರಾಂತಿ ನಮಗೆ ಬರ್ತಾ ಇದೆ. ಇನ್ನ ಎರಡನೆಯದು ಸ್ವಗತ ಭೋಕ್ತೃತ್ವ ವಿಶೇಷ ಅಜ್ಞಾನೇನ ಅಹಂ ಭೋಕ್ತ ಇತಿ ಫಲಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ನಾವು ಏನನ್ನಾದರೂ ಫಲವನ್ನ ಭೋಗಿಸಬೇಕಾದರೆ, ಅದು ಹೊರಗಿನದ್ದಾಗಬಹುದು ಕರ್ಮಫಲವಾಗಬಹುದು, ಅದನ್ನು ಭೋಗಿಸಬೇಕಾದರೆ ಭಗವಂತ ನಮಗೆ ಉಣಿಸಬೇಕಷ್ಟೇ ಹೊರತು ನಾವಾಗಿ ಉಣಲಿಕ್ಕೆ ಯೋಗ್ಯತೆ ಇಲ್ಲ. ಅಂಥ ಕಾಲಕ್ಕೆ ಸ್ವತಂತ್ರವಾಗಿ ಫಲವನ್ನು ಭೋಗಿಸುವಂಥ ಯೋಗ್ಯತೆ ಇಲ್ಲ ಎಂಬ ಎಚ್ಚರ ಇಲ್ಲದ್ದರಿಂದ ಏನಾಗ್ತಾ ಇದೆ, ನಾನೇ ಫಲವನ್ನು ಭೋಗಿಸಲಿಕ್ಕಾಗುತ್ತೆ ಎಂಬ ತಪ್ಪು ಕಲ್ಪನೆ ಬರ್ತಾ ಇದೆ, ಭ್ರಾಂತಿ ಬರ್ತಾ ಇದೆ. ನಂತರ ಸ್ವಗತ ಕಾರಕ ಸ್ವಾಮ್ಯ ವಿಶೇಷ ಅಜ್ಞಾನೇನ ಮಮೈವ ಕರಣಾನೀತಿ ಕಾರಕ ಮುಖ್ಯ ಸ್ವಾಮ್ಯಾಭಿಮಾನ. ಇಲ್ಲಿ ಕಾರಕಗಳು ಅಂದ್ರೆ ಇಂದ್ರಿಯಗಳು. ನಮ್ಮಲ್ಲಿರತಕ್ಕಂಥ ಇಂದ್ರಿಯಗಳು, ಅದರ ಮೇಲೆ ಹಿಡಿತ ಯಾರಿಗಿದೆ? ನಮಗಿದೆಯಾ? ಭಗವಂತನಿಗಿದೆಯಾ? ದೇವರಿಗೇನೆ ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಇರೋದು. ತತ್ವಾಭಿಮಾನಿಗಳ ಮೂಲಕ ನಮ್ಮ ಇಂದ್ರಿಯಗಳನ್ನು ಸ್ವಾಮಿ ನಿಯಮನ ಮಾಡುತ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ, ಸ್ವತಂತ್ರವಾಗಿ ನಮ್ಮ ಹತೋಟಿಯಲ್ಲಿಲ್ಲ. ತತ್ವಾಭಿಮಾನಿ ದೈತ್ಯರು ದೇವತೆಗಳ ಮೂಲಕ ಭಗವಂತನ ಹತೋಟಿಯಲ್ಲಿವೆ. ಆದರೆ ಅದು ಸಾಮಾನ್ಯ ಯಾರಿಗೆ ಗೊತ್ತಾಗುತ್ತೆ? ಇಷ್ಟು ವರ್ಷ ಆದ್ಮೇಲೆ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಹೇಳಿದ್ರೆ, ಇಲ್ಲದಿದ್ರೆ ಹುಟ್ಟಿದಾಗ್ಲಿಂದ ನಮ್ಗೇನು ಗೊತ್ತಿತ್ತ? ನಂದೇ 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 ಹೌದಾ? ಎಲ್ಲ ಇಂದ್ರಿಯಗಳು ಕೂಡ ನಾವು ಇದು ಹೇಳೋದು ಇದೆ ಅಲ್ವಾ? ಏನಂತ, ಏ ನಿನ್ನೆವರೆಗೂ ನನ್ನ ಕೈ ಚೆನ್ನಾಗಿತ್ತರಿ, ನಾನೇ ಎಲ್ಲ ಕೈಕಾಲು ಅಲುಗಾಡಿಸ್ತಾ ಇದ್ದೆ, ಇವತ್ತ್ಯಾಕೋ ಆಗ್ತಾ ಇಲ್ಲ ಅಂದ್ರೆ ನಿನ್ನೆವರೆಗೂ ನನ್ನ ದಿನ ಇವತ್ತೇನೋ ಆಗ್ತಾ ಇಲ್ಲ ಅಂತದ್ ಬರ್ತಾ ಇದೆ. ಅದನ್ನು ಹೇಳ್ತಾರೆ ಕಾರಕ ಸ್ವಾಮ್ಯ ಅಭಿಮಾನ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ನನಗೇ ಇದೆ. ಬಹಳ ಕಡೆ ಹೇಳಿಕೊಡ್ತಾರೆ ಕೊಡ ಇದನ್ನ, ನಿನ್ನ ಎಲ್ಲ ಇಂದ್ರಿಯಗಳು ನೀನೇ ಕಂಟ್ರೋಲ್ಗೆ ತರಬೇಕು ಅಂತಲೂ ಹೇಳ್ತಾರೆ. ಇಲ್ಲೆಲ್ಲ ಕಡೆ ಕೂಡ ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ನಿನ್ನ ಇಂದ್ರಿಯಗಳನ್ನು ಗೆಲ್ಲು. ಭಾಗವತ ಎಲ್ಲಿ ಉಪದೇಶಗಳು ನೋಡಿದರೂ ಕೂಡ ನಿಮ್ಮ ಇಂದ್ರಿಯನ್ನು ಗೆಲ್ಲಬೇಕು, ಇಲ್ಲಾಂಗಿದ್ರೆ ಉಪಯೋಗವಿಲ್ಲ, ಇಲ್ಲ ಇಲ್ಲ ಅಂತಾನೆ ಹೇಳ್ತಾರೆ. ಅವರಿಗೆ ಸಂಶಯ ಬರ್ತಾ ಇರುತ್ತೆ. ಒಂದು ಕಡೆ ನಮಗೇನು ಸ್ವಾತಂತ್ರ್ಯ ಇಲ್ಲ, ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಇಂದ್ರಿಯಗಳು ಗೆಲ್ಲು, ಅದು ಮಾಡು ಇದು ಮಾಡು ಅಂತ ಹೇಳ್ತೀರಾ, ಇದು ಹೇಗೆ ಕೊಡುತ್ತೆ? ಅಂದ್ರೆ ಇಷ್ಟೇ, ಭಗವಂತ ಅನೇಕ ರೀತಿಯಾದ ಉಪದೇಶವನ್ನು ಕೊಡಿಸ್ತಾನೆ. ಹೇಗಿರು 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 ಅಂತ ಹೇಳ್ತಾ ಇದ್ದಾನೆ. ನಾವು ಅಷ್ಟು ಮಾತ್ರ ಕೇಳಿ ಮುಗಿಸಿದರೆ ಹೇಗೆ ಅಂತ. ಆ ಹೇಳಿದ ಮೇಲೆ ಹೇಳ್ತಾನೆ, ನೀನು ಹೀಗಿದ್ದೀಯ, ಇರಬೇಕಾಗಿದ್ದು ನಾನು ಹೇಳಿದಂತೆ, ನೀನು ನಾನು ಹೇಳಿದಂತೆ ಇರಬೇಕು, ನೀನು ಹೀಗಿದ್ದೀಯ, ಅದ್ಯಾಕೆ ಹೀಗಿದ್ದೀಯ, ಹಾಗ್ಯಾಕಿಲ್ಲ ಅಂದ್ರೆ ನಿನ್ನ ಕರ್ಮಾನುಸಾರ ನಾನೇ ಇಟ್ಟಿದ್ದೇನೆ ಹೀಗೆ. ಹಾಗೆ ನೀನಾಗಬೇಕಾದ್ರೆ ಸ್ವತಂತ್ರವಾಗಿ ನೀನಿರಲಿಕ್ಕಾಗಲ್ಲ. ಆದ್ದರಿಂದ ನೀನು ನಾನು ಹೇಳಿದಂತೆ ಇರಲಿಕ್ಕೆ ನನ್ನ ಶರಣಾಗತನಾದರೆ ನಾನು ನಿನ್ನನ್ನ ನಾನು ಹೇಳಿದ ರೀತಿಯಲ್ಲಿ ಇಡುತ್ತೇನೆ. ಇಷ್ಟು ರಹಸ್ಯ. ಅದು ನಾವು ನೋಡಲ್ಲ, ಮೇಲ್ನೋಟದ ಏನು ಉಪದೇಶ ಏನಿರುತ್ತೆ, ನೀವು ಹೀಗಿರಿ ಹೀಗಿರಿ ಅಂದ್ರೆ ಇರ್ತೀವಿ ಅಂತ ಹೋಗ್ತೀವಿ. ಇರ್ಲಿಕ್ಕಾಗತ್ತಾ? ಎಲ್ಲ ಇನ್ನ ಯಾವುದಕ್ಕೆ ಇಷ್ಟು ಇಷ್ಟಮ್ಮ? ಸುಮ್ಮನೆ ಯಾಕೆ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಸುಮ್ಮನೆ ಒದ್ದಾಡೋದು ಯಾಕೆ? ಇದ್ದದ್ದು ಹೇಳಬೇಕಾ? ಸ್ಪಷ್ಟವಾಗಿ ಹೇಳುತ್ತಾರೆ ಭಗವಂತನೇ, ಯಾವ ಯಾವ ಜೀವರಾಶಿಗೆ ಕರ್ಮ ಕಳೆಯತ್ತೋ ತಾನೇ ಕಳೀತಾನೋ ಅಂಥ ಜೀವರಾಶಿಗೆ ತನ್ನ ಪರಿಚಯ ಗುರುಗಳ ಮೂಲಕ ಮಾಡಿ ಸಿಕ್ಕೊಟ್ಟು ಅವನಲ್ಲಿ ಶರಣಾಗತಿಯ ಬುದ್ಧಿಯನ್ನು ಕೊಟ್ಟು ಶರಣಾಗತರಾಗುವಂತೆ ಮಾಡಿ ಅವರನ್ನ ತಾನು ಹೇಳಿದಂತೆ ಇರುವಂತೆ ಮಾಡುತ್ತಾನೆ. ಒಳ್ಳೆ ಜೀವರಾಶಿಗೆ, ಎಲ್ಲರೂ ಒಳ್ಳೆ ಜೀವರಾಶಿಗಳೇ, ಇನ್ನ ಕರ್ಮಪಕ್ವ ಆಗಿರಲ್ಲ ಅವರಿಗೆ ಶರಣಾಗತಿಯ ಬುದ್ಧಿ ದೇವರೇ ಕೊಡಲ್ಲ. ಯಾರಿಗೆ ಕರ್ಮ ಪಕ್ವ ಆಗಿರುತ್ತೋ, ಯಾರಿಗೆ ಕರ್ಮ ಸೌದಿರುತ್ತೋ ಅವರಿಗೆ ಮಾತ್ರ ಆ ಸಮಯದಲ್ಲಿ ಒಳ್ಳೆ ಗುರುಗಳಿಂದ ಪ್ರವಚನ ಅದು ಎಲ್ಲ ಕೇಳುವಂತೆ ಮಾಡುತ್ತಾನೆ. ಕೇಳಿದ ಮೇಲೆ ದೇವರ ಶರಣಾಗತಿ ಆದರೆ ಒಳ್ಳೆದು ಅಂತ ಅವರಿಂದ ಹೇಳಿಸ್ತಾನೆ. ಆದ ಮೇಲೆ ತಾನೇ ಒಳಗಿದ್ದು ತನ್ನ ಶರಣಾಗತನಾಗುವಂತೆ ಮಾಡುತ್ತಾನೆ. ಆದರೆ ಆ ಶರಣಾಗತನಾಗುವಾಗ ಅವನ ಸ್ಥಿತಿ ಉತ್ತಮ ಸ್ಥಿತಿಯಲ್ಲದೆ ಮಾಮೂಲು ಸ್ಥಿತಿಯಲ್ಲೇ ಇರುತ್ತಿನ್ನ. ಅಂಥ ಕಾಲಕ್ಕೆ ಏನು ಮಾಡುತ್ತಾನೆ ಭಗವಂತ? ಇದು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ. ಗುರುಗಳ ಮೂಲಕ ನೀನು ಹೀಗಿರಬೇಕು, ಹೀಗಿರಬಾರದು, ಹೀಗಿರಬಾರದು, ಹೀಗಿರಬೇಕು ಅಂದ್ರೆ ನೀನು ಭಗವಂತನ ಶರಣಾಗತನಾದರೆ ಭಗವಂತ ತಾನು ಹೇಳಿದ ಪ್ರಕಾರ ನಿನ್ನನ್ನು ಇಡತಾನೆ ಅಂತ ಗುರುಗಳು ಹೇಳುತ್ತಾರೆ. ಗುರುಗಳ ಮೂಲಕ ಹೇಳಿಸ್ತಾನೆ. ಅರ್ಥ ಆಯ್ತಾ? ಆಗಿಲ್ಲ. ಭಗವಂತ ಈ ಉಪದೇಶವನ್ನ ಗುರುಗಳ ಮೂಲಕ ಕೊಡಿಸ್ತಾ ಏನಂತ, ನೀನು ಇದ್ದದ್ದು ಹೀಗೆ, ಇರಬೇಕಾಗಿದ್ದು ಹಾಗೆ, ಹಾಗೆ ಇರಬೇಕಾದರೆ ನೀನು ದೇವರ ಶರಣಾಗತನಾಗಬೇಕು ಅಂತ ಗುರುಗಳ ಮೂಲಕ ಭಗವಂತ ಉಪದೇಶ ಕೊಡಿಸ್ತಾ. ಒಂದು ನಿಮಿಷ, ಕರ್ಮ ಸವಿತ ಅದೆಲ್ಲದಕ್ಕೂ ಅಂಡರ್ಲೈನ್ ಅದು, ಅದೆಲ್ಲದಕ್ಕೂ ಅಂಡರ್ಲೈನ್ ಅದು. ಅವಾಗ ಉಪದೇಶ ಕೊಡಿಸಿದಾಗ ಆ ಜೀವಿಯಲ್ಲಿದ್ದು ಗ್ರಹಣ ಮಾಡಿಸ್ತಾನೆ. ಏನಂತ, ಹೌದಪ್ಪ ಈ ನಾನು ಹೀಗಿದ್ದೇನೆ, ಹಾಗಿರಬೇಕು, ಹಾಗಿರಬೇಕಾದರೆ ದೇವರ ಶರಣಾಗತನಾಗಬೇಕು ಎಂಬ ಆಲೋಚನೆ ಅವನಿಗೆ ಕೊಟ್ಟು ದೇವರೇ ಅವನನ್ನ ಶರಣಾಗತನಾಗುವಂತೆ ಮಾಡುತ್ತಾನೆ. ಆ ಮಾಡುವಾಗ, ಶರಣಾಗತನಾಗುವಂತೆ ಮಾಡುವಾಗ ಒಳಗೆ ತಾನೇ ಇದ್ದು ಅವನನ್ನ ಶರಣಾಗತನಾಗುವಂತೆ ಮಾಡಿದರೂ ಆ ಬುದ್ಧಿ ಕೊಡಲ್ಲ. ದೇವರೇ ನನಗೆ ಶರಣಾಗತನಾಗುವಂತೆ ಮಾಡುತ್ತಾ ಇದ್ದಾನೆ ಎಂಬ ಬುದ್ಧಿ ಕೊಡದೆ ನಾನು ಶರಣಾಗತನಾಗಬೇಕು, ನಾನು ನಾನು ಅಂತಲೇ ಬರ್ತಾ ಇರುತ್ತೆ. ಇವಾಗ ಅರ್ಥ ಆಯ್ತಾ ಒಳಗಿನ ರಹಸ್ಯ? ಶರಣಾಗತನಾಗುವಂತೆ ಮಾಡುತ್ತಾನೆ, ಆದರೆ ದೇವರೇ ಶರಣಾಗತನಾಗುವಂತೆ ಮಾಡಿದ ಎಂಬ ಎಚ್ಚರ ಕೊಡದೆ ನಾ ಶರಣಾಗತನಾಗ್ತೇನೆ, ದೇವರು ಉದ್ಧಾರ ಮಾಡುತ್ತಾರೆ ಅಂತ ಮಾಡಿ ಆ ಶರಣಾಗತನಾದ ಮೇಲೆ ಅವನ ಇಂದ್ರಿಯಗಳು ಹತೋಟಿಗೆ ತಂದು ಕೊಟ್ಟು ತಾನೆ, ಹೌದು ನಾನು ದೇವರ ಶರಣಾಗತನಾದೆ, ದೇವರು ನನ್ನ ಇಂದ್ರಿಯಗಳು ಹತೋಟಿಗೆ ತಂದು ಕೊಟ್ರು ಅಂತ ಮಾಡಿಸಿ ಕೊನೆಗೆ ಒಳ್ಳೆ ಚಿಂತನೆ ಮಾಡಿಸ್ತಾ ಒಂದು ದಿವಸ ಹೊಳೆಯುವಂತೆ ಮಾಡುತ್ತಾನೆ. ಈ ಶರಣಾಗತಿಯೂ ಅವನೇ ಕೊಟ್ಟದ್ದು ಎಂಬ ಎಚ್ಚರ ದೇವರೇ ಕೊಡ್ತಾನೆ. ಸರಿಯಾಯ್ತಾ? ಇವಾಗ ಎಲ್ಲವೂ ಅವನೇ ನಮ್ಮಲ್ಲಿ ನಿಂತು ಮಾಡಿಸ್ತಾನೆ ಶರಣಾಗತಿ, ಅದು ಕೂಡ ದೇವರೇ ಕೊಡಬೇಕಲ್ಲ ಅಂತ ಪ್ರಶ್ನೆಯೇ ಬೇಡ. ಅದು ಅವನೇ ಕೊಡಬೇಕಾಗಿದ್ದೆ, ಎಲ್ಲಾ ಕಡೆ ಅವನೇ. ಈ ವಿಧಿ ನಿಷೇಧಗಳು ಬರುತ್ತಲ್ಲ, ಮೊನ್ನೆ ಬಂದಿತ್ತು ವಿಷಯ ಏನು, ಕರ್ಮ 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 ಅಂತಾಗ ಸ್ವಾತಂತ್ರ್ಯ ಅಂತ ಬಂತಲ್ಲ. ಜೀವನದಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲ, ಜೀವನದಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲ. ಈ ವಿಧಿ ನಿಷೇಧಗಳು ಜೀವ ಸ್ವತಂತ್ರ ಅಲ್ಲದಿದ್ರೆ ಹೇಗೆ ಕೊಡಿಸ್ತೀರಾ ಅಂಬುದೇ ದೊಡ್ಡ ಪ್ರಶ್ನೆ ಅಲ್ವಾ? ವಿಧಿನಿಷೇಧಗಳು ಜೀವನಿಗೆ ಹೇಳ್ತಾ ಇವೆ. ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತಾಗ ವಿಧಿನಿಷೇಧಗಳು ಜೀವನಿಗೆ ಹೇಗೆ ಹೇಳ್ತೀರಾ? ಅವನಾಗಿ ಗ್ರಹಣ ಮಾಡುವುದಿದ್ರೆ ಹೇಳಿದ್ದಕ್ಕೆ ಸಾರ್ಥಕ. ಆದ್ದರಿಂದ ಜೀವ ಏನೂ ಇಲ್ಲ, ದೇವರು ಗ್ರಹಣ ಮಾಡಿಸಿದ್ರೆ ಮಾಡ್ತಾನೆ, ಇಲ್ಲದ್ರೆ ಇಲ್ಲ ಅಂದ್ರೆ ವಿಧಿಶಾಸ್ತ್ರ ಯಾರಿಗೆ, ದೇವರಿಗ ಜೀವನಿಗ? ಜೀವನಿಗೆ. ಮತ್ತೆ ಜೀವನಿಗೆ ಹೇಳಬೇಕಾದ್ರೆ ಜೀವ ಏನು ಗ್ರಹಣ ಮಾಡ್ತಾ ಇಲ್ಲ, ಅಸ್ವತಂತ್ರ ಬಿದ್ದಾನೆ. ಅಂತಹ ಕಾಲಕ್ಕೆ ವಿಧಿ ನಿಷೇಧ ಶಾಸ್ತ್ರಕ್ಕೆ ವ್ಯರ್ಥತಾ, ಯೂಸ್ಲೆಸ್ ಅಂತ ಆಗ್ಬಿಡುತ್ತೆ. ಆದ ಕಾರಣ ಏನು ಮಾಡಬೇಕು, ವಿಧಿ ನಿಷೇಧ ಶಾಸ್ತ್ರ ಜೀವನಿಗೆ ಹೇಳಲಿಕ್ಕೆ ಹೊರಟದ್ದರಿಂದ ಆ ವಿಧಿ ನಿಷೇಧಗಳನ್ನ ಜೀವನೇ ಗ್ರಹಣ ಮಾಡಬೇಕಾದ್ದರಿಂದ ಮುಂದೇನು ಅಂದ್ರೆ ಜೀವನಿಗೆ ವಿಧಿ ನಿಷೇಧಗಳು ಗ್ರಹಣ ಮಾಡುವಷ್ಟಾದರೂ ಸ್ವಾತಂತ್ರ್ಯ ಒಪ್ಪಬೇಕು ಅಂತ ರಿವರ್ಸ್ ಬರ್ತಾ ಇರುತ್ತೆ. ಸರಿಯಾ ಪಾಠದಲ್ಲಿ ಹೇಗೆ ಬರ್ತಾ ಇದೆಯಾ? ಬರ್ತಾ ಇಲ್ಲ, ಮತ್ತೆ ಬರೋಣ. ಅವಾಗೇನು, ಜೀವ ಒಟ್ಟಾರೆ ಗ್ರಹಣ ಮಾಡಬೇಕು ವಿಧಿ ನಿಷೇಧಗಳನ್ನ. ಹೇಗ್ ಮಾಡಬೇಕು ಅಂದಾಗ, ಒಂದ ವಿಧಿ ನಿಷೇಧಗಳು ಗ್ರಹಣ ಮಾಡುವಷ್ಟು ಸ್ವಾತಂತ್ರ್ಯ ಆದರೂ ಅವನಲ್ಲಿ ಇದೆ ಅಂತ ಒಪ್ಪಬೇಕು. ಅಥವಾ ದತ್ತ ಸ್ವಾತಂತ್ರ್ಯ ಅಂತ ಒಪ್ತೀವಿ ಅಂತ ಇನ್ನೊಬ್ರು ಹೊರಡುತ್ತಾರೆ. ಅಂದೇನು, ದೇವರು ಚೂರು ಸ್ವಾತಂತ್ರ್ಯ ಕೊಟ್ಬಿಟ್ಟ, ಅದರಿಂದ ಆ ಸ್ವಾತಂತ್ರ್ಯದಿಂದ ಜೀವ ಎಲ್ಲ ಗ್ರಹಣ ಮಾಡುತ್ತಾನೆ ಅಂದ್ರೆ, ಸ್ವಾತಂತ್ರ್ಯ ಎಂಬುದು ದೇವರ ಗುಣ ತೆಗೆದು ಜೀವನಿಗೆ ಕೊಡ್ಲಿಕ್ಕೆ ಆಗಲ್ಲ ಎಂಬ ಎಚ್ಚರ ಇಲ್ಲದವರು ಹಾಗೆ ಮಾತಾಡ್ತಾರೆ. ದತ್ತ ಸ್ವಾತಂತ್ರ್ಯದ ಸರಿಯಾದ ಅರ್ಥ ಗೊತ್ತಿಲ್ಲದವರು ಮಾತ್ರ ಏನ್ ಹೇಳುತ್ತಾರೆ, ದಾಸರಾಯರೇನು ಹಾಗೆ ಹೇಳಿಲ್ಲ, ಅಪಾರ್ಥ ಮಾಡಿಕೊಂಡವರು ಹಾಗೆ ಹೇಳ್ತಾರೆ. ದಾಸರಾಯರು ಹೇಳಿದ್ರು, ದೇವ ತನ್ನ ಅಪಾರ ನಿಜ ಸ್ವಾತಂತ್ರ್ಯ ಗುಣವ ಅಂತ ಹೇಳ್ತಾರೆ. ದೇವರ ಗುಣವನ್ನ ದೇವರಿಂದ ಬಿಡಿಸಿ ಕೊಡ್ಲಿಕ್ಕಾಗುತ್ತ? ಇಲ್ಲ. ದೇವರು ಬೇರೆ, ದೇವರ ಗುಣ ಬೇರೆ ಅಲ್ಲ. ಅಂತ ಕಾರ್ಯಕ್ಕೆ ದೇವರ ಸ್ವಾತಂತ್ರ್ಯ ತೆಗೆದುಕೊಳ್ಳಿಕ್ಕಾಗತ್ತ? ಆಗಲ್ಲ. ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರೇ ಒಂದು ರೂಪದಿಂದ ಜೀವನದಲ್ಲಿ ಇದ್ದುಕೊಂಡು ಅವರ ಕೈಕಾಲು ಕದಲಿಸ್ತಾ ವ್ಯಾಪಾರ ಮಾಡಿಸೋದೇ ಯಾವುದು, ದತ್ತ ಸ್ವಾತಂತ್ರ್ಯ ಎಂಬ ಶಬ್ದದ ಅರ್ಥ. ಅಷ್ಟೇ, ಕೊಡಲ್ಲ, ಇಡತ್ತ ತಾನೇ. ಆ ಜೀವಕ್ಕೆ ಎಷ್ಟು ಶಕ್ತಿ ಕೊಡಬೇಕು ಅಂದರೆ ಶಕ್ತಿ ಪ್ರಕಟ ಮಾಡಬೇಕು ಭಗವಂತ, ಅವನಲ್ಲಿದ್ದುಕೊಂಡು ಅವನ ಕೈಕಾಲು ಮೊದಲಾದ್ದನ್ನು ಕದಲಿಸಲಿಕ್ಕೆ, ಆಲೋಚನೆ ಕೊಡಲಿಕ್ಕೆ, ಉಸಿರಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಪ್ರಕಟ ಮಾಡಬೇಕು ಅಷ್ಟು ಮಾಡುತ್ತಾನೆ. ಅದನ್ನೇ ದತ್ತ ಸ್ವಾತಂತ್ರ್ಯ ಅಂತಾರಷ್ಟೇ ಹೊರತು ದೇವ ತನ್ನ ಸ್ವಾತಂತ್ರ್ಯ ಕತ್ತರಿಸಿ ಕೊಡೋದಲ್ಲ. ಹಾಗಾದ್ರೆ ಇವಾಗ ಎಲ್ಲಿ ನಿಂತಿತು? ಜೀವನಿಗೆ ಸಹಜವಾದ ಸ್ವಾತಂತ್ರ್ಯ ಇಲ್ಲ. ದತ್ತ ಸ್ವಾತಂತ್ರ್ಯ ಅಂದ್ರೆ ಅಂಥದ್ದಲ್ಲ, ಇವನು ಬಳಸ್ಕೊಂಬೋದು ಅಂಥದ್ದಲ್ಲ. ಅಂಥ ಕಾಲಕ್ಕೆ ಅಸ್ವತಂತ್ರನಾದ ಜೀವನಿಗೆ ವಿಧಿ ನಿಷೇಧಗಳು ಹೇಗೆ ಕೊಡಿಸ್ತೀರಾ? ದೊಡ್ಡ ಪ್ರಶ್ನೆ ಅದು. ಅದಕ್ಕೇನು ಮಾಡುತ್ತಾರೆ, ವಿಧಿ ನಿಷೇಧ ಕೊಡಿಸ್ಲಿಕ್ಕಾದರೂ ಕೂಡ ಸ್ವಲ್ಪ ಸ್ವಾತಂತ್ರ್ಯ ಜೀವನಿಗೆ ಒಪ್ಪಿಬಿಡೋಣ ಅಂತ ಬರುತ್ತೆ. ಅವಾಗ ಅದೇನು ಬೇಕಾಗಿಲ್ಲ ಅಂತ ಚಂದ್ರಿಕಾದಲ್ಲಿ ಎಲ್ಲಾ ಕಡೆ ಗೀತಾದಲ್ಲಿ, ಗೀತಾ ಭಾಷ್ಯದಲ್ಲಿ ವಿಶೇಷವಾಗಿ ಚೆನ್ನಾಗಿ ಹೇಳುತ್ತಾರೆ. ಏನದು ತಾತ್ಪರ್ಯ ಅಂದರೆ, ಜೀವ ವಿಧಿ ನಿಷೇಧಗಳನ್ನು ಗ್ರಹಣ ಮಾಡಬೇಕಾದರೆ ತಾನೇ ಗ್ರಹಣ ಮಾಡಬೇಕು ಅಂತ ಎಲ್ಲಾದರೂ ಉಂಟೆ ಅಂತ ಕೇಳಿದೆ. ಜೀವ ವಿಧಿಯನ್ನಾದರೂ ನಿಷೇಧವನ್ನಾದರೂ ಗ್ರಹಣ ಮಾಡಿ ಅನುಷ್ಠಾನ ಮಾಡಬೇಕಾದರೆ ಎರಡು ರೀತಿ ಆಗುತ್ತೆ. ಒಂದು, ತಾನಾಗಿ ಚೂರು ಸ್ವಾತಂತ್ರ್ಯದಿಂದ ವಿಧಿಯನ್ನು ನಿಷೇಧವನ್ನು ಗ್ರಹಣ ಮಾಡಿ ಅನುಷ್ಠಾನಕ್ಕಿಟ್ಟರೆ ಆಗತ್ತೆ. ಆದರೆ ಶಾಸ್ತ್ರ ಆಚಾರರ ಮಾತು, ಶಾಸ್ತ್ರ ಚೆನ್ನಾಗಿ ಹೇಳ್ತಾ ಇದೆ ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲ ಅಂತ. ಅಂಥ ಕಾಲಕ್ಕೆ ಜೀವನಿಗೆ ವಿಧಿ ನಿಷೇಧ ಗ್ರಹಣ ಮಾಡುವುದು ಹೇಗೆ ಜೀವ ಅಂದ್ರೆ, ಅವಾಗ ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ ಆಗುತ್ತಯ್ಯ ಅಂದ್ರು. ಏನು, ಒಳಗೆ ದೇವರಿದ್ದು ಜೀವನಿಂದ ಗ್ರಹಣ ಆಗುವಂತೆ ಮಾಡಿಸಿದರೆ ಆಯ್ತಲ್ಲ ಅಂದ್ರು. ಅದೇ ತರ ಎಲ್ಲವೂ ಅಷ್ಟೆ, ಎಲ್ಲವೂ ಅಷ್ಟೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗೀತಾ ಭಾಷ್ಯದಲ್ಲಿ ಚೆನ್ನಾಗಿ ಕೊಡ್ತಾರೆ. ಇದೇ ಪ್ರಶ್ನೆ ಬರುತ್ತೆ, ಜೀವ ವಿಧಿ ನಿಷೇಧ ಗ್ರಹಣ ಮಾಡೋದು ಹೇಗೆ? ಅದಕ್ಕೆ ಹೇಳ್ತಾರೆ ಭಗವಂತ ಒಳಗಿದ್ದು ವಿಧಿ ನಿಷೇಧದ ಜ್ಞಾನವನ್ನ ಕೊಡಿಸ್ತಾನೆ. ಜ್ಞಾನಂ ಉತ್ಪಾದಯತಿ, ನಂತರ ಇಚ್ಛಾ ಬರಬೇಕಲ್ಲ, ವಿಧಿ ಬಂದು ವಿಧಿ ಗ್ರಹಣ ಮಾಡಿದರೆ ಈ ತರ ನಾನು ಇರಬೇಕು ಅಂತ ಇಚ್ಛಾ ಬರಬೇಕಲ್ಲ. ಇಚ್ಛಾಧಿಕಂ ಉತ್ಪಾದಯತಿ, ಇಚ್ಛೆಯನ್ನು ದೇವರೇ ಹುಟ್ಟಿಸ್ತಾರೆ. ಹಾಗಾದರೆ ಜ್ಞಾನ ದೇವರೇ ಕೊಟ್ಟರು, ವಿಧಿ ಗ್ರಹಣ ಆಯಿತು ಜೀವನಿಗೆ, ಅಸ್ವತಂತ್ರನಾದರೂ ಹಾಗೆ ಅಸ್ವತಂತ್ರನಾಗಿದ್ರು ಇಚ್ಛಾ ಬಂತು, ಪ್ರಯತ್ನ ಹೇಗರಿ ಮಾಡೋದು ಅಂದ್ರೆ ಕಾರಿತಮೇವ ಈಶ್ವರೇಣ ಅಂತ ಹೇಳ್ತಾರೆ. ಸ್ಪಷ್ಟ ಮಾತು, ಭಗವಂತನೇ ಇವನಿಂದ ಪ್ರಯತ್ನ ಮಾಡಿಸಿ ಬಿಡತಾನೆ. ಹಾಗಾದರೆ ಒಂದು ವಿಧಿ ಅಥವಾ ನಿಷೇಧ ಅದನ್ನು ಗ್ರಹಣ ಮಾಡಿ ಇಚ್ಛಾಪಟ್ಟು ಮಾಡಬೇಕೋ ಬಿಡಬೇಕೋ ಅಂದರೆ ಎಲ್ಲವೂ ಭಗವಂತನೇ ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಅಂದ್ರು. ಅದು ಹೇಗ್ರಿ ದೇವರೇ ಮಾಡಿಸ್ತಾನೆ ಅಂತ ಹೇಳ್ತಿರಲ್ಲ ಅಂದ್ರೆ ಗೀತಾ ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ. ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಜೀವ, ಈ ಜೀವ ಎಂಥವ ಅಂದ್ರೆ ದೇವ ಮಾಡಿಸಿದರೆ ಮಾಡತಾನೆ, ಇಲ್ಲದಿದ್ದೆ ನಿಲ್ಲತಾನೆ. ಇದು ಜೀವನ ಪರಿಸ್ಥಿತಿ, ಬಿಂಬಕ್ರಿಯೆಯಿಂದಲೇನೆ ಇವನಿಗೆ ಕ್ರಿಯೆ ಆಗುತ್ತೆ. ಇದನ್ನ ದಾಸರಾಯರು ಬಿಡಿಸಿದರು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು, ಉಂಬ ಉಡುವ ಕ್ರಿಯವು ಬಿಂಬ ಮಾಡಲು ಪ್ರತಿಬಿಂಬಕ್ಕುಂಟೆಂಬೋ ಬಿಂಬಕ್ರಿಯವೇ ಎನಗೆ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸು ಹರಿಯೇ ಅಂದರು. ಹೌದು, ಎಷ್ಟು ಸ್ಪಷ್ಟ ಕೊಟ್ಬಿಡ್ತಾರೆ, ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕಾರಕ ಮುಖ್ಯ ಸ್ವಾಮ್ಯಭಿಮಾನ ಅಂದರೆ ನನ್ನ ಇಂದ್ರಿಯಗಳೆಲ್ಲ ನನ್ನ ಹತೋಟಿಯಲ್ಲಿವೆ ಅಂತ ಭ್ರಾಂತಿ ಬರ್ತಾ ಇದೆ. ಯದ್ಯಪಿ ಇಂದ್ರಿಯಗಳೆಲ್ಲ ಭಗವಂತನ ನಮ್ಮ ಇಂದ್ರಿಯಗಳು, ತತ್ವಾಭಿಮಾನಿ ದೇವದೈತ್ಯರ ಮೂಲಕ ಭಗವಂತನ ಹತೋಟಿಯಲ್ಲಿರುವಾಗ ಅದು ನಾವು ತಿಳ್ಕೊಳ್ಳದೆ ಮರೆತು ಪ್ರಾರಬ್ಧ ಕರ್ಮದಿಂದ ನಾವೇನು ಮಾಡ್ತಾ ಇದೀವಿ, ಎಲ್ಲ ನನ್ನ ಕಂಟ್ರೋಲ್ ಅಂತ ತಿಳ್ಕೊಂತ ಇದೀವಲ್ಲ. ಇಂದ್ರಿಯಗಳು, ಹೌದು ಇಂದ್ರಿಯಗಳು, ಋಷಿಕೇಶ ಹೌದು, ಅವನೇ ನಮ್ಮ ಇಂದ್ರಿಯಗಳಲ್ಲಿದ್ದು ಪ್ರತಿಯೊಂದು ಇಂದ್ರಿಯವನ್ನು ನಡೆಸುವಂತ ಅವನೇ. ಕೈ ಹೀ ಕದಲಬೇಕಾದರೂ ಅವನೇ ಬೇಕು, ಕಾಲು ಹಾಕಿ ಕದಲಬೇಕಾದ್ರೂ ಅವನೇ ಬೇಕು. ಆದ್ರೆ ಹೇಗ್ ಮಾಡಿಸ್ತಾನಾತ ಅಂತ ಹೇಳಿದರೆ ಇದೇ ವಿಧಿ ನಿಷೇಧ ಗ್ರಹಣ ಮಾಡಿಸುವಾಗ ಭಗವಂತ ಮೂರು ಜನ ಇರ್ತಾರಲ್ಲ, ಪುರಾಧಟ್ರು ಮಧ್ಯಮ ಉತ್ತಮ ಅಂತ, ಏನೂ ಗೊತ್ತಿಲ್ಲದ ವ್ಯಕ್ತಿ ಇರ್ತಾನೆ. ದೇವರು ಗೊತ್ತಿಲ್ಲ, ದೇವ ಗೊತ್ತಿಲ್ಲ, ಅವರು ಪಾಡಿಗವರಿರ್ತಾರೆ. ಅಂಥವರಿಗೆ ವಿಧಿ ನಿಷೇಧಗಳು ಹೇಗೆ ಅಂದರೆ ದೊಡ್ಡವರು ಬರ್ತಾರೆ, ದೇವ ಅವರಿಗಿಂತ ಹಿರಿಯವರನ್ನ ಕರ್ಕೊಂಡು ಬರ್ತಾನೆ, ಅವರ ಮೂಲಕ ವಿಧಿಯನ್ನ ಹೇಳಿಸ್ತಾನೆ, ನೀನು ಹೀಗಿರು ಅಂತ ಹೇಳಿಸಿ ಆ ಚಿಕ್ಕವರಲ್ಲಿ ಯಾರು ಈ ಶಾಸ್ತ್ರ ಜ್ಞಾನವೇ ಇಲ್ಲ ಅವರಲ್ಲಿದ್ದುಕೊಂಡು ಗ್ರಹಣ ಮಾಡಿಸ್ತಾನೆ. ಹೌದಪ್ಪ ಇವ್ರು ಹೇಳ್ತಾ ಇದ್ದಾರೆ ನಾನು ಹೀಗಿರಬೇಕು ಅಂತ ಗ್ರಹಣ ಮಾಡಿಸ್ತಾನೆ. ಮಾಡಿಸಿದ ಮೇಲೆ ನಾನು ಹೀಗಿರಬೇಕು ಅಂತ ಆಸೆ ಹುಟ್ಟಿಸ್ತಾನೆ, ಹಾಗೆ ಪ್ರಯತ್ನ ಮಾಡಿಸ್ತಾನೆ. ಮಾಡಿಸಿದ ಕಾಲಕ್ಕೆ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬುದು ಸ್ವಿಚ್ ಆಫ್ ಮಾಡಿಬಿಡ್ತಾನೆ, ಕೊಡಲ್ಲ. ಏನ್ ಮಾಡ್ತಾನೆ, ನಾ ಮಾಡ್ತಾ ಇದ್ದೀನಿ ನಾ ಮಾಡ್ತಾ ಇದ್ದೀನಿ ಎಂಬ ಜ್ಞಾನ ಕೊಡತಾ ಅವನು ಸರಿ ತಾನೇ ಮಾಡಿಸ್ತಾ ಬರ್ತಾನೆ. ಇದು ವಿಧಿ, ಏನೂ ಗೊತ್ತಿಲ್ಲದವರಿಂದ ಮಾಡಿಸುವುದು ದೇವರು. ಅರ್ಥ ಆಯ್ತಾ? ಸ್ವಾಮಿ ಬಂದ್ರು, ಏ ನೀವೆಲ್ಲ ಹೀಗಿರ್ಬೇಕು ಅಂತ ಹೇಳಿದ್ರು, ಆಯ್ತು ಸ್ವಾಮಿಂದ ಹಾಗೆ ಇದ್ದು ದೇವರೇ ಆಗ್ಬೇಕಿದ್ರಲ್ಲಿ ಅಂದ್ರೆ ಹೇಳಿಸಿದ್ದು ಅವನೇ, ಕೇಳಿಸಿದ್ದು ಅವನೇ, ಆ ತರ ಇಟ್ಟದ್ದು ಅವನೇ, ಆ ಜ್ಞಾನ ಸ್ವಿಚ್ ಆಫ್ ಮಾಡಿದ್ದು ಅವನೇ, ನಾನೇ ಇದ್ದೀನಿ ಅಂತ ಇನ್ನೊಂದು ಕೊಟ್ಟದ್ದು ಅವನೇ. ಈ ಮಧ್ಯಮ ವರ್ಗ ಇರ್ತೀವಲ್ಲ ನಾವು, ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ತಿಳುವಳಿಕೆನೋ ಇರುತ್ತೆ, ಅನುಷ್ಠಾನ ಕಾಲಕ ಫೇಲ್ ಆಗ್ತಾ ಇರುತ್ತೆ, ಎರಡೂ ಇರುತ್ತೆ ನಮ್ಮಲ್ಲಿ. ತಿಳುವಳಿಕೆಗೇನು ಕಡಿಮೆ ಇಲ್ಲ, ಮತ್ತು ಪರೀಕ್ಷೆ ಇಟ್ಟರೆ ಗೋಲ್ಡ್ ಕಪ್ ಬರುತ್ತೆ, ಆದರೆ ಅನುಷ್ಠಾನ ಕಾಲಕ್ಕಿರಲ್ಲ, ತೆಗೆದು ಬಿಡ್ತಾ ಇರ್ತಾನೆ. ಏನು ಮಾಡ್ತಾನೆ, ಉಪದೇಶ ಕೊಡಿಸ್ತಾನೆ. ಉಪದೇಶ ಕೊಡಿಸಿದಾಗ ಸ್ವಾಮಿ ಮಾಡಿಸಲಿ ಅಂತ ಎಚ್ಚರ ಕೊಡ್ತಾನೆ, ಮಾಡೋ ಕಾಲಕ್ಕೆ ಎಲ್ಲ ಮರೆಸಿ ನಾ ಮಾಡಿದೆ ನಾ ಮಾಡಿದೆ ಅಂತ ಕೊಟ್ಟು ಮಾಡಿಸಿ ಕೊನೆಗೆ ನೀ ಮಾಡಿಸಿದ್ದು ಅಂತ ಕೃಷ್ಣಾರ್ಪಣೆ ಬಿಡಿಸ್ತಾನೆ. ಸಂಕಲ್ಪದಲ್ಲೇನೋ ನೀ ಮಾಡಿಸೋದು ಅಂತ, ಮಾಡೋ ಕಾಲಕ್ಕೆ ನಾನೇ ಮಾಡೋದು ಅಂತ, ಕೃಷ್ಣಾರ್ಪಣೆ ಬಿಡೋ ಕಾಲಕ್ಕೆ ಮಾತ್ರ ನೀನೇ ಮಾಡಿಸಿದ ಹರಿಯೇ. ದೇವರೇ ನೋಡ್ತಾರಪ್ಪ ಎಂಥ ಇದು ಅಂತ ಹೇಳಿ, ಕೊನೆಗೆ ಉತ್ತಮರಿಗೆ ಹೇಗಿರುತ್ತೆ ಅಂದರೆ ಆ ಉಪದೇಶ ಕೊಡಿಸೋ ಕಾಲಕ್ಕೇನೆ, ಉಪದೇಶ ಬರುವ ಕಾಲಕ್ಕೇನೆ ತಾನೇ ಅವರಿಂದ ಗ್ರಹಣ ಮಾಡಿಸ್ತಾ ಎಚ್ಚರವೂ ಕೊಡುತ್ತಾನೆ. ಶ್ರೀಹರಿಯೇ ನನ್ನಿಂದ ಗ್ರಹಣ ಮಾಡಿಸ್ತಾ ಇದ್ದಾನೆ, ನನಗೆ ಆಸೆಯನ್ನ ಇಚ್ಛೆಯನ್ನ ಹುಟ್ಟಿಸ್ತಾ ಇದ್ದಾನೆ, ಕ್ರಿಯೆಯೂ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅವರಿಗೆ ಕೊಟ್ಟು ಅವರಿಂದ ದೇವರೇ ಮಾಡಿಸ್ತಾನೆ. ಇದು ಉತ್ತಮರ ಲಕ್ಷಣ ಅಂದ್ರು. ಹೀಗೆ ವಿಧಿ ನಿಷೇಧಗಳು ಜೀವನಿಗೆ ಕೂಡುತ್ತೆ. ಜೀವ ಇನ್ನು ಹೇಳ್ತಾರೆ ಚಂದ್ರಿಕಾದಲ್ಲಿ ಪ್ರಶ್ನೆ ಬರುತ್ತಲ್ಲಿ ರಾಮಾನುಜ ಮತದವರು ಅವರದ್ದು, ನಮ್ಮವರು ಮಾಧ್ವರ್ಯ ಆಮದಕ್ಕಿಂತ ಜಾಸ್ತಿ ಹೋಗ್ತಾ ಇರ್ತಾರೆ ಕೆಲವರು. ಏನಂತ, ಎಲ್ಲ ದೇವರೇ ರೀ ಮಾಡಿಸೋದು ಪ್ರಯತ್ನ ನಮ್ದೇ ಅಲ್ವಾ, ಅದು ದೇವರೇ ಮಾಡಿಸ್ಬಿಟ್ರೆ ನಮ್ ಪ್ರಯತ್ನ ಅಂತ ಹೇಗಾಗುತ್ತದು? ನಮ್ದು ನಾವೇ ಮಾಡ್ಕೋಬೇಕಪ್ಪ, ದೇವರೇ ಬಂದು ಮಾಡಿಸ್ಲಿ ಅಂತ ಹೇಗೆ? ಅಲ್ಲಿ ಮತ್ತು ಪ್ರಶ್ನೆ, ದೇವರು ಮಾಡಿಸ್ತಾನೋ ನಮ್ ಪ್ರಯತ್ನ ನಾವೇ ಮಾಡಬೇಕು ಅಂತ ಮತ್ತು ಗೊಂದಲ ಬರ್ತಾ ಇರುತ್ತೆ. ಶುದ್ಧವಾಗಿ ಹೇಳುತ್ತಾರೆ ಆಚಾರ್ಯರು, ಪ್ರಯತ್ನ ದೇವರಧೀನವೇ. ಜೀವನಿಂದ ಒಂದು ಕಾರ್ಯ ಆಗಬೇಕಾದರೆ ಮೂರು ಬೇಕು, ಜೀವನ ಅನಾದಿ ಕರ್ಮ, ಜೀವನ ಸ್ವಭಾವ ಯೋಗ್ಯತ, ಮೂರು ಪುರುಷ ಪ್ರಯತ್ನ. ಆ ಪುರುಷ ಪ್ರಯತ್ನ ಬಂತಲ್ಲ ನಾವೇ ಮಾಡೋಣ ಅಂದ್ರೆ ಮಾಡ್ಲಿಕ್ಕಿಲ್ಲ ಅಂದ್ರು. ಏನದು, ತದೇದತ್ರಯಂ ವಿಷ್ಣೋಹ ವಶಗಂ ಸರ್ವದೈವ. ಎಲ್ಲಾ ಕಾಲದಲ್ಲೂ ಈ ಪ್ರಯತ್ನ ಎಲ್ಲವೂ ಕೂಡ ದೇವರ ವಶವೇ ಆಗಿದೆ. ದೇವ ಮಾಡಿಸಿದರೆ ಪ್ರಯತ್ನ ಉಂಟು, ಇಲ್ಲದಿದ್ರೆ ಇಲ್ಲ. ಅಡಿಗೆವನ ಕೈಲಿ ಸುಧಾ ಹೇಳಿಸಿದ ವಿಜಯದಾಸರ ಮಾತು ನಂಬೇಕಲ್ಲ ನಾವು. ಹೇಳುತ್ತಾರೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಅನಾದಿಯಿಂದ ಎನ್ನ ತನುಮನ ಕರಣಗಳು ಇಲ್ಲದಾಗಿ ಇವೆ ಹರಿಯೇ ಎಂದು. ಇವೆ ಯೂಸ್ಲೆಸ್, ಬಿದ್ದಿವೆ. ನೀನು ನಡೆಸಿದರೆ ನಡೆಯುತ್ತೆ, ಇಲ್ಲದಿದ್ರೆ ಇಲ್ಲ. ಎಷ್ಟು ನನ್ನ ಅಸ್ವಾತಂತ್ರ್ಯ ಅಂತ ಹೇಳಿದಾಗ ಪ್ರಯತ್ನಕ್ಕಾದರೂ ಸ್ವಾತಂತ್ರ್ಯ ಇಲ್ಲಿಂದ ಬಂತು? ಶುದ್ಧವಾಗಿಲ್ಲ. ಈ ಪ್ರಯತ್ನಕ್ಕೆ ಸ್ವಾತಂತ್ರ್ಯ ಎಂಬುದು ಆಚಾರ್ಯರ ಮತ ಅಲ್ಲ. ದೇವರೇ ಎಲ್ಲ ಮಾಡಿಸೋದು, ಪ್ರಯತ್ನಕ್ಕೆ ಮಾತ್ರ ನಾನೇ ಪ್ರಯತ್ನ ಮಾಡುವುದು, ಪ್ರಯತ್ನ ದೇವರು ಮಾಡಿಸಬೇಕಾಗಿಲ್ಲ ಎಂಬ ಮತ ಮಧ್ವಾಚಾರ್ಯರ ಮತ ಅಲ್ಲ, ರಾಮಾನುಜರ ಮತ. ಅವ್ರು ಚೂರು ವಾಸಿ, ನಮ್ಮಲ್ಲಿ ಅರ್ಥ ಮಾಡಿಕೊಳ್ಳದೆ ಹೇಳೋರ್ಕಿಂತ ಅವ್ರು ಚೂರು ವಾಸಿ. ಏನ್ ಹೇಳಿದ್ರು, ಆ ಪ್ರಯತ್ನದಲ್ಲಿ ಪ್ರಥಮ ಪ್ರವೃತ್ತಿ ಫಸ್ಟ್ ಅಟೆಂಪ್ಟ್ ಅದಲ್ಲ ಅದು ಮಾತ್ರ ನನ್ನ, ಮಿಕ್ಕದಲ್ಲ ದೇವರದೇ ಅಂತ ಹೇಳ್ತಾರೆ ನಮ್ಮವರು. ಅದೂ ಅಲ್ಲ, ಇಡೀ ಪ್ರಯತ್ನ ನಂದೇ ಅಂತ ಹೇಳಿಬಿಡ್ತಾರೆ ನಮ್ಮವರು. ಏನು ಅರ್ಥ ಮಾಡಿಕೊಂಡು ಮಾಡದೇ ಇರುವಂತ ಕೆಲವರು ಇರ್ತಾರಲ್ಲ, ಅವರೇನ್ ಮಾಡುತ್ತಾರೆ, ಸ್ಪಷ್ಟ ಜನಕ್ಕೆ ಹೇಳ್ತಾರೆ. ಏನಂತ, ಪ್ರಯತ್ನ ಅಂಬೋದು ನೀವೇ ಮಾಡಬೇಕು. ಹಾ ಇದೆ, ಕುರು ಕುರು ಕುರುಭುಂ ಸ್ವಜ ಕರ್ಮ ನಿಜಂ ನಿಯತಮ್ಮಂತೆಲ್ಲ ಬಂದಿದೆ, ಪ್ರಯತ್ನ ಮಾಡಬೇಕು ಅಂತ ಬಂದಿದೆ. ಆದರೆ ಅರ್ಥ ಏನು, ಭಗವಂತ ಮಾಡಿಸುವ ಪ್ರಯತ್ನವನ್ನು ನಾವು ಮಾಡಲೇಬೇಕು ಅಂತ ತಾತ್ಪರ್ಯ ಅಷ್ಟೇ ಹೊರತು, ಭಗವಂತನ ಅಪೇಕ್ಷೆ ಇಲ್ಲದೆ ನಿಮ್ಮ ಪ್ರಯತ್ನ ನೀವು ಮಾಡಿಬಿಡಿ ಎಂಬ ಅರ್ಥ ಎಲ್ಲೂ ಇಲ್ಲ. ಯಾಕಂದ್ರೆ ಕೆಲವರು ಶಾಸ್ತ್ರ ಓದಿರಲ್ಲ, ಏನು ಚೂರು ಪಾರ ತಿಳ್ಕೊಂಡು ಬಂದು ಉಪನ್ಯಾಸ ಶುರು ಮಾಡಿಬಿಟ್ಟಿರ್ತಾರೆ. ಅಂಥವ್ರು ಏನ್ ಮಾಡುತ್ತಾರೆ ಅಂದ್ರೆ, ಏ ನೀವೆಲ್ಲ ಕೂಡ ದೇವರೇ ಪ್ರಯತ್ನ ಮಾಡಿಸ್ತಾರಂತ ತಿಳ್ಕೋಬಾರದು, ದೇವರು ನಿಮ್ ಪ್ರಯತ್ನ ಮಾಡಿಸಲ್ಲ, ನಿಮ್ ಪ್ರಯತ್ನ ನೀವೇ ಮಾಡಬೇಕು. ಅಲ್ರಿ ನಾವು ಅಸ್ವತಂತ್ರರಲ್ಲ, ಪ್ರಯತ್ನಕ್ಕೆ ಬೇಕಾದ ಸ್ವಾತಂತ್ರ್ಯ ನಿಮ್ಮಲ್ಲಿ ಇದೆ, ಅದು ತಿಳ್ಕೊಳ್ರಿ. ಹೀಗೆ ಉಪದೇಶ ಯಪ್ಪ ಅಂತ ಸ್ವಾಮಿಗಳ ಒಂದ್ಸ ಹೇಳಿದ ಕಾಲಕ್ಕೆ ಮಂಡಾರ ಸ್ವಾಮಿ ಕೇಳಿದ್ರು, ಸ್ವಾಮಿ ಹೀಗೆ ಹೇಳ್ತಾರೆ ಹಾಗೂ ಹೇಳೋರು ಇದ್ದಾರ ಅಂದ್ರು. ಜೀವನಿಗೆ ಚೂ ಸ್ವಾತಂತ್ರ್ಯ ಇದೆ ಅಂತ ಹೇಳೋರು ಇದ್ದಾರ ನಮ್ಮ ಮಾಧುರಲ್ಲಿ ಅಂತ ಕೇಳಿದ್ರು. ಅಷ್ಟು ದುರಂತ ಇದೆ ನಮ್ಮಲ್ಲಿ. ಸಾಮಾನ್ಯ ಜನಕ್ಕೇನಾಗ್ತಾ ಇದೆ, ದೇವರೇ ಎಲ್ಲ ಮಾಡಿಸೋದು, ನಿನ್ ಪ್ರಯತ್ನ ನೀ ಮಾಡಿಬಿಡು ಅಂತ ಹೇಳಿದಾಗ ನನ್ನ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ ಅಂತ ತಲೆಯಲ್ಲಿ ಕೂತಿರುತ್ತೆ. ಹೌದೇನಮ್ಮ, ಎಲ್ಲರ ತಲೆಯಲ್ಲಿ ದೆವ್ವ ಕೂತಿದೆ ಅದು. ಅದು ಯಾವ ಬ್ರಷ್ ಹಾಕಿ ತೆಗಿಬೇಕೋ ಗೊತ್ತಿಲ್ಲ, ಅಷ್ಟು ಕೂತು ಬಿಟ್ಟಿದೆ ಅದು. ಅದೊಂದು ಕೂತರೆ ಸಾಕು ಅಂತ ಹೇಳ್ತಾರೆ ಅರಣ್ಯಕಾಚಾರ್ಯರು. ಎಲ್ಲಾ ದೇವರೇ ಅಂದ್ರು ಕೂಡ ಪ್ರಯತ್ನವರಿಗೆ ನಾನೇ ಮಾಡಿಬಿಡುತ್ತೇನೆ, ದೇವರು ಬೇಕಾಗಿಲ್ಲ, ನಾನೇ ನನ್ನ ಪ್ರಯತ್ನ ಮಾಡುತ್ತೇನೆ ಅಂತ ಹೊರಟ್ರೆ ಸಾಕು, ಒಂದು ಆಚಮನ ಮಾಡಿದರೆ ಸಾಕು, ಸಾವಿರಾರು ಅಸಂಖ್ಯಾತ ಜನ್ಮಗಳು ಬಂದು ಬೀಳುತ್ತೆ ಒಂದು ಆಚಮನ ಮಾಡಿದರೆ. ಮಿಕ್ಕದಕ್ಕೆಲ್ಲ ದಿಕ್ಕಿಲ್ಲ. ಯಾವುದು ಪ್ರಯತ್ನ? ದೇವರು ಬೇಕಾಗಿಲ್ಲ, ನಾನೇ ಮಾಡ್ತೇನೆ ಅಂತ ಬಂದ್ರೆ ಮತ್ತಿದ ಗತಿ ಏನು? ಬುಡವೇ ಕದಲಿ ಹೋಗ್ತಾ ಇದೆ. ಈ ಎಚ್ಚರವೇ ಕೊಡದಿದ್ರೆ ಹೇಗೆ? ಅದನ್ನ ಕೊಡ್ತಾ ಇದ್ದ. ಇನ್ನ ಕರಣಗಳು, ನನ್ನ ಇಂದ್ರಿಯಗಳೆಲ್ಲ ನನ್ನ ಹತೋಟಿಯಲ್ಲಿವೆ ಎಂಬ ಅಭಿಮಾನ ಒಳಗೆ ಬರ್ತಾ ಬರ್ತಾ ಇದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲಿ ಇಲ್ಲೆಲ್ಲ ಕೂಡ ಅಭಿಮಾನ ತಾನಾಗಿ ಬಂತ. ಹೇಗ್ ಬಂತು ಅಂದ್ರೆ, ಅಜ್ಞಾನ ಮೊದಲೇ ನಮ್ಮಲ್ಲಿ ಇತ್ತು, ಅಜ್ಞಾನದಿಂದ ಅಭಿಮಾನ ಬರುವಂತೆ ಮಾಡಿದ್ದು ದೇವ. ಅದರದ್ದೇ ಪ್ರಾಡಕ್ಟ್, ದೇವರು ಕೊಟ್ಟಿದ್ದಲ್ಲ, ಇದ್ದದ್ದೇ ಕೊಟ್ಟ. ಆ ಇದ್ದದ್ದನ್ನ ಕೊಡತಾ ಇದ್ದಾನೆ. ಆ ಕೊಡುವಂತ ದೇವರ ಶರಣಾಗತರಾದರೆ ಹೊರತು ಸ್ವಾಮಿ ಅದನ್ನ ಬಿಡಿಸಲ್ಲ. ಅದರಿಂದ ನಮಗೆ ಬಿಡುಗಡೆ ಆಗಬೇಕಾದರೆ ಆ ಭಗವಂತನ ಶರಣಾಗತರಾಗಬೇಕು. ಭಗವಂತನ ಶರಣಾಗತಿ ಅಂದ್ರೆ ದೇವ 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 ಅಂದ್ರೆ ಸಾಕ ಅಂತಂದು ಇಲ್ಲ. ಯಾವ ಯಾವ ಅಜ್ಞಾನ, ಯಾವ ಯಾವ ಅಭಿಮಾನ ಏನೇನಿದೆ ಅಲ್ಲಲ್ಲಿರುವ ಭಗವದ್ ರೂಪವನ್ನ ಸ್ಮರಿಸಿದರೆ ಹೊರತು ಅದರದರನ್ನ ಅಲ್ಲಿರುವ ದೇವರು ತೆಗೆಯುತ್ತಾರೆ, ಇಲ್ಲದಿದ್ರೆ ತೆಗೆಯಲ್ಲ. ಅದಕ್ಕೆ ತತ್ತದ್ರೂಪ ತನ್ನಾಮಕನ ಸ್ಮರಿಸದವ ಅಂತ ಹೇಳ್ತಾರೆ ದಾಸರು. ಅದರಿಂದ
ಈ ರಾಮಾನುಜನ್ ಹೇಳಿದ್ರಲ್ಲ
ಏನು ಅಂದ್ರೆ ಬಿಟ್ಟೆ ನಾ ಹೇಳ್ತೀನಿ ಅಲ್ಲಿ
ಮೊದಲೇ ಅವಾಗ ಒಂದೇ ದೇಹ ಮಾತ್ರ ಇವನು ಸ್ವಲ್ಪ ಇರ್ತದೆ, ಆಮೇಲಿಂದ ಕರ್ಮ ಪ್ರಕಾರ ಅವನು ಕರ್ಕೊಂಡು ಹೋಗಬಹುದಲ್ಲ ಅಂತ.
ಇಲ್ಲ, ಅವರ ವಾದ ಏನು ಅಂದ್ರೆ ರಾಮಾನುಜನ ಮತದ್ದು, ಮನುಷ್ಯ ಯಾವುದೇ ಮೊದಲನೇ ಜನ್ಮ ಅಂತಲ್ಲ, ಅಲ್ಲ ಮೊದಲ ಏನೇ ಪ್ರವೃತ್ತಿ ಮಾಡಲಿ, ಯಾವುದೇ ಕರ್ಮ ಮಾಡಲಿ, ಅದರಲ್ಲಿ ಪ್ರಯತ್ನ ಅಂತ ಬೇಕಲ್ಲ, ಆ ಪ್ರಯತ್ನ ಫಸ್ಟ್ ಅಟೆಂಪ್ಟ್ ಜೀವ ಮಾಡಿಬಿಡ್ತಾನೆ, ನಂತರ ಮಿಕ್ಕದ್ದೆಲ್ಲ ದೇವರು ಮಾಡಿಸ್ತಾರೆ ಎಂಬುದು ಅವರ ತಾತ್ಪರ್ಯ. ಅದು ಅದನ್ನ ಚಂದ್ರಿಕಾಚಾರ್ಯ ತಗೊಂತಾರೆ. ಅದನ್ನ ಅಯ್ಯ ಮೊದಲನೇ ಅಟೆಂಪ್ಟಿಗೆ ನಿನಗೆ ಶಕ್ತಿ ಇದ್ರೆ ಮಿಕ್ಕದ್ದೆಲ್ಲ ನೀನೇ ಮಾಡಿಕೋಬಹುದಲ್ಲ, ಮತ್ತೆ ದೇವರ ಹತ್ರ ಯಾಕೆ ಬರ್ತೀಯ ಅಂತ ಕೇಳ್ತಾರೆ. ಪ್ರಥಮ ಪ್ರವೃತ್ತಿ ಅಂತ ಅಂದ್ರೆ
ಕರ್ಮ ಇದೆಯಲ್ಲ ವಾದ, ಅವ್ರು ಹೆಂಗೆ ಹಾಕೋದು, ಒಂದು ದೇಹ ಕೊಟ್ಟು ಶುರು ಮಾಡಿದ್ರೆ ಈ ಜನ್ಮ ಈ ಕರ್ಮ ಮಾಡಿದ್ರೆ ಅನ್ಕೋಸು ಇನ್ನು ಜನ್ಮ ಹಿಂಗೆ ಹೋಗ್ತಾ ಇರ್ಬೋದು. ಒಂದು ಕರ್ಮ ಗಂಟು ಹಾಕ್ಬೇಕಾದ್ರೆ ಸುಮ್ ಕೂತು ಗೋಡೆ ಸರಿ ಮಾಡೋಕ್ಕಾಗಲ್ಲ, ನಮಗೆ ಮಾಡಬೇಕಾದ್ರೆ ಒಂದು ದೇಹ ಕೊಡಬೇಕು. ನೋಡಪ್ಪ ಈ ಜನ ಈ ಕರ್ಮ ಮಾಡಿದೆ, ಈ ಜನ್ಮ ಬಂತು, ಹಿಂಗೆ ಹೋಗ್ತದೆ ಅವ್ರು ಆ ಥರ. ಇಲ್ಲದೆ ಸುಮ್ ಸುಮ್ಮನೆ ಕರ್ಮ ಅವನ ಜೀವನ ಹಾಕೋದು ಹೆಂಗೆ, ಆ ದೇವರು ಫಸ್ಟ್ ಕೊಟ್ಬಿಟ್ರೆ ಆಮೇಲೆ ಸರ್ ನಮ್ಮ ಕರ್ಮ ಪ್ರಕಾರ ಆಗ್ತದೆ, ಅವಾಗ ಅನಾದಿ ಯೋಗ ಕರ್ಮ ಎಲ್ಲ ಕೂಡಿಸ್ಬೋದು ಅಂತ.
ಇಲ್ಲ ಹಾಗಲ್ಲ, ಅವಾಗ ಅನಾದಿ ಎಂಬುದು ಕುಡಿಸ್ಬೇಕಾಗಲ್ಲ. ಯಾಕಂದ್ರೆ ಒಂದು ಸಲ ಜೀವ ಪ್ರಯತ್ನ ಮಾಡಿ ಜೀವ ಪ್ರಯತ್ನ ಪೂರ್ವಕ ಕರ್ಮ ಹುಟ್ಟಿತು ಅಂತ ಹೇಳೋ ವಾದ ಅವ್ರದ್ದಲ್ಲ. ಹಾಗೆ ಹೇಳಿದ್ರೆ ಅನಾದಿ ಎಂದು ಕುಡಿಸ್ಬೇಕಾಗಲ್ಲ. ಅವ್ರು ಹಾಗೆ ಹೇಳಿಲ್ಲ. ಅದನ್ನ ಏನ್ ಹೇಳಿದ್ರು, ನೀವೇ ಹೇಳೋದು ಕರ್ಮ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದರೆ ಅದಕ್ಕೆ ಅವರು ಇದು ಮಾಡಿದ್ದು ಜೀವನ ಪ್ರವೃತ್ತಿಯಿಂದ ಫಸ್ಟ್ ಸ್ಟಾರ್ಟ್ ಆಯಿತದು, ಅದು ಮತ್ತೆ ಬೆಳೆಸ್ಕೊಂಡು ಹೋದ ದೇವ ಅಂತ ಹೇಳಿ. ಮೊದಲನೇ ಕರ್ಮ ಹೇಗ್ ಹುಟ್ಟಿತು ಅಂದ್ರೆ, ಮೊದಲನೇ ಕರ್ಮ ದೇವರು ಹುಟ್ಟಿಸಿದ್ದ, ಇವನು ಹುಟ್ಟಿಕೊಂಡಿದ್ದ ಅಂದ್ರೆ ಪ್ರಥಮ ಪ್ರವೃತ್ತಿ ಅಂದ್ರೆ ಮೊದಲನೇದು ಜೀವನ ಪ್ರವೃತ್ತಿಯಿಂದ ಕರ್ಮ ಹುಟ್ಟಿತು, ನಂತರ ಎಲ್ಲ ದೇವರು ಮಾಡಿಸಿದ್ದು ಅಂತ. ಅದಲ್ಲ, ಹಾಗಲ್ಲ. ಹಾಗೆ ಹೇಳಿದ್ರೆ ಜೀವ ಕರ್ಮ ಅನಾದಿ ಅಂತ ಅವರು ಹೋಗ್ತಾರೆ. ಕರ್ಮ ಅನಾದಿ ಮುಂದೆ ಬಿದ್ದು ಹೋಗುತ್ತೆ, ಒಂದ್ಸಲ ಹುಟ್ಟಿತು ಅಂತ ಹೇಳಿದ್ರೆ ಅಯ್ಯೋ ಬಾಳತೆ ಬುದ್ಧಿವಂತರವರು, ಅಂತದ್ದೇನಿಲ್ಲ. ಅವರು ಕರ್ಮ ಅನಾದಿ ಅಂತ ಒಪ್ತಾರೆ, ಮೊದಲ ಸಲ ಜೀವ ಹುಟ್ಟಿಸಿದ್ದು ಅಂತ ಒಪ್ಪಲ್ಲ. ಈ ಕರ್ಮ ಪ್ರತಿಯೊಂದು ಕಡೆ ಪ್ರತಿಯೊಂದು ಜನ್ಮದಲ್ಲಿ ಇವನು ಕರ್ಮ ಮಾಡ್ತಾನೆ ಇರ್ತಾನಲ್ಲ. ಅಯ್ಯೋ ಅವರು ಅದೇ ಹೇಳ್ತಾರೆ, ಕರ್ಮ ಅನಾದಿ ಅಂತಾರೆ, ಅನಾದಿಯಿಂದ ಪ್ರವಾಹ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅಯ್ಯಂಗಾರರು ಕೂಡ ಕರ್ಮ ಅನಾದಿ, ಆದ್ದರಿಂದಲೇ ಅನಾದಿ ಪ್ರವಾಹ ಅಂತಾನೆ ಹೇಳ್ತಾ ಬರ್ತಾರೆ.
ದೇಹ ಇರ್ಲಿ ಇಲ್ದೇ ಹೋಗ್ಲಿ ಪ್ರವಾಹ ಅಂತಾರ
ಯಾವುದು,
ಅವರು ದೇಹ ಇರ್ಲಿ ಇಲ್ದೇ ಹೋಗ್ಲಿ ಪ್ರವಾಹದಲ್ಲಿ ಇರ್ತದೆ ಅಂತಾರೆ.
ಹೌದು, ಕರ್ಮ ಪ್ರವಾಹ ಶುರುವಾಗಿದ್ದೆ, ಶುರುವಾಗೋದನ್ನ ಅನಾದಿ ಬಿದ್ದು ಹೋಯ್ತದೆ. ಕರ್ಮ ಅನಾದಿ ಅಂತಾನೆ ಹೇಳ್ತಾರ ಅವರು, ಕರ್ಮ ಅನಾದಿ ಅಂತಾನೆ ಹೇಳ್ತಾರ ಅವರು. ಇಲ್ಲದಿದ್ರೆ ಅನಾದಿ ಎಂಬುದು ಒಪ್ತಾರೆ ಅವರು, ಒಂದು ಕಡೆ ಶುರುವಾಯಿತು ಅಂತ ಹೇಳಲ್ಲ. ಅವರು ಎಲ್ಲಿ ಹೇಳ್ತಾರೆ, ಅವರ ವಾದ ಎಲ್ಲಿ ಶುರುವಾಗುತ್ತೆ ಅಂದ್ರೆ, ಒಂದು ಕರ್ಮ ಅಂತ ನಾವು ಮಾಡಬೇಕಾದ್ರೆ, ಈ ಜನ್ಮದಲ್ಲಿ ಒಂದು ಕರ್ಮ ಅಂತ ಮಾಡಬೇಕಾದ್ರೆ ಅದರಲ್ಲಿ ಪ್ರಯತ್ನ ಅಂತ ಒಂದಿದೆ, ಪ್ರಯತ್ನ ಅಂತ ಒಂದಿದೆ. ನಂತರ ಕರ್ಮ ನಡೀಬೇಕು, ಅಟೆಂಪ್ಟ್ ಮಾಡ್ಲಿಕ್ಕೆ ಅಟೆಂಪ್ಟ್ ಫಸ್ಟ್ ಮಾಡಬೇಕಲ್ಲ. ಅದು ಯಾರು ಮಾಡೋದು, ಜೀವನೇ ಮಾಡೋದು. ಜೀವ ಸ್ವತಂತ್ರವಾಗಿ ಮಾಡುತ್ತಾನ, ದೇವರೇ ಮಾಡಿಸ್ತಾರ ಆ ಪ್ರಯತ್ನವನ್ನ ಅಂತ ಅಲ್ಲಿ ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ಅವರದಕ್ಕಂದ್ರು, ಆ ಪ್ರಯತ್ನದಲ್ಲೂ ಫಸ್ಟ್ ಅಟೆಂಪ್ಟ್ ಇರುತ್ತಲ್ಲ ಅದು ಮಾತ್ರ ಜೀವನೇ ಮಾಡುತ್ತಾನೆ, ಅಷ್ಟು ಸ್ವಾತಂತ್ರ್ಯ ಜೀವನಿಗೆ ಒಪ್ಪಲೇಬೇಕು. ಅದವ್ರು ಹೇಳೋದು, ಜೀವನದಲ್ಲಿ ಶಕ್ತಿ ಅಷ್ಟು ಒಪ್ಪಲೇಬೇಕು, ಮಿಕ್ಕದ್ದಕ್ಕೆಲ್ಲ ದೇವರೇ ಮಾಡಿಸೋದು. ಆ ಪ್ರಯತ್ನದ ಫಸ್ಟ್ ಅಟೆಂಪ್ಟ್ ಏನದಲ್ಲ, ಪ್ರಥಮ ಪ್ರವೃತ್ತಿ, ಅದಕ್ಕೆ ಮಾತ್ರ ಜೀವನದ್ದಿರುತ್ತೆ, ಮಿಕ್ಕದ್ದೆಲ್ಲ ದೇವರೇ ಮಾಡಿಸೋದು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟದ್ದು ಈ ಕರ್ಮದಕ್ಕೆ ಬಂದಾಗ. ಅವಾಗ ಹೇಳ್ತಾರೆ, ಪ್ರಥಮ ಪ್ರವೃತ್ತಿಗೆ ನಿಮಗೆ ಸ್ವಾತಂತ್ರ್ಯ ಇದ್ದರೆ ಮಿಕ್ಕದ್ದಕ್ಕೆಲ್ಲ ಎಲ್ಲಿ ಹೋಯಿತು, ಅದಕ್ಕೂ ನಿಂದೆ ಮಾಡಿಕೋಬಹುದಲ್ಲ. ಇಲ್ಲ ಏನಾದರೂ ವಿಧಿ ನಿಷೇಧಗಳು ಕೂಡಿಸಬೇಕಾದರೆ ಅವರು ಹೇಳ್ತಾರೆ ಜೀವನಿಗೆ ವಿಧಿ ನಿಷೇಧ ಕೂಡಿಸಬೇಕಾದರೆ ಚೂರಾದರೂ ಸ್ವಾತಂತ್ರ್ಯ ಬೇಕಲ್ಲ ಗ್ರಹಣ ಮಾಡಬೇಕಾದರೆ ಅಂದರೆ ಏನಂತ ಹೇಳುತ್ತೆ ನೀನು ಅಂದರೆ ಸ್ವಾತಂತ್ರ್ಯ ಇದ್ರೆ ಹೊರತು ವಿಧಿ ನಿಷೇಧಗಳು ಕೂಡಲ್ಲ ಅಂದರೆ ಸ್ವಾತಂತ್ರ್ಯ ಇದ್ದವರಿಗೆ ವಿಧಿ ನಿಷೇಧ ಹೇಳಬೇಕು ಅಂತ ಹಾಗಾದರೆ ಹೇಳುತ್ತಾರೆ ಚಂದ್ರಿಕಾಚಾರ್ಯರು ಸ್ವಾತಂತ್ರ್ಯ ದೇವರಲ್ಲಿ ತುಂಬಾ ಇದೆ ಅವನಿಗೆ ಹೇಳು ಅಂದ್ರು ವಿಧಿ ನಿಷೇಧಗಳು ದೇವರಿಗೆ ಹೇಳು ಅಂದ್ರು ಹೇ ಹಾಗೆ ನಿಮ್ಗೆ ಸ್ವಾತಂತ್ರ್ಯ ಬೇಕಲ್ಲ ವಿಧಿ ನಿಷೇಧ ಹೇಳಲಿಕ್ಕೆ ಸ್ವಾತಂತ್ರ್ಯ ಕಾರಣ ಏ ಹಾಗಲ್ಲ ಜೀವನ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ ಹೇಳಿದ್ರು ಜೀವನದಲ್ಲಿ ಚೂರೂ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದಲೇನೆ ಅವ ವಿಧಿ ನಿಷೇಧಗಳಿಗೆ ಬದ್ಧ ಅಂತ ಹೇಳತಾ ಅದು ಹೇಗೆ ಕೂಡಿಸ್ತೀರಿ ನೀವು ಜೀವ ಚೂರ ಸ್ವತಂತ್ರ ಪೂರ ಚೂರು ಸ್ವಾತಂತ್ರ್ಯ ಇಲ್ಲದೆ ಬಿದ್ದಿದ್ರೆ ಹೇಗ್ ಮಾಡ್ತಾನೆ ಅವನು ಹೇಗ್ ತಿಳ್ಕೊಂತಾನೆ ಹೇಗೆ ಇಚ್ಛಾ ಪಡ್ತಾನೆ ಇವೆಲ್ಲ ಕೂಡಿಸ್ಲಿಕ್ಕಾಗಲ್ಲ ಅಂದ್ರೆ ಕೂಡಿಸ್ತೇವೆ ಹೀಗೆ ದೇವರೇ ಒಳಗಿದ್ದು ಅವನಿಂದ ಗ್ರಹಣ ಮಾಡಿಸ್ತಾನೆ ದೇವರೇ ಒಳಗಿದ್ದು ಇಚ್ಛಾ ಪಡಿಸ್ತಾನೆ ದೇವರೇ ಒಳಗಿದ್ದು ಪ್ರಯತ್ನ ಮಾಡಿಸ್ತಾನೆ ಆದ್ದರಿಂದ ವಿಧಿ ನಿಷೇಧಗಳು ಜೀವನಿಗೆ ಶುದ್ಧ ಸ್ವತಂತ್ರನಾದರೂ ಕೂಡುತ್ತೆ ಎಷ್ಟು ಚೆನ್ನಾಗಿ ಆಚಾರ ಶಾಸ್ತ್ರ ಪ್ರತಿಪಾದನೆ ಮಾಡುವಾಗ ನಾವದನ್ನು ಅಪಾರ್ಥ ಮಾಡಿಕೊಂಡ್ಬಿಟ್ಟು ಅದಕ್ಕೆ ಅಪಾರ್ಥ ಮಾಡಿಕೊಳ್ಳಿಕ್ಕೆ ಮಧ್ವ ಭೀಮಸೇನ ದೇವರ ಮಾತನ್ನೇ ನಾವು ಅಪಾರ್ಥ ಮಾಡಿಕೊಂಡು ತಕ್ಕಂತೀವಿ ಏನದು ಪ್ರಯತ್ನಮೇ ಸಮಗ್ರತೋ ನಿಧಾಯ ಭೂತಿ ಮಾಪ್ರಮ ಅಂದ್ರೆ ಏನು ಹೇಳಿದ್ದು ಯಾರು ಹೇಳಿದ್ದು ಯಾಕೆ ಹೇಳಿದ್ದು ಗೊತ್ತಾ ಅಂದ್ರು ಏನ್ ಹೇಳಿದ್ದು ದೇವರೇ ಎಲ್ಲ ಮಾಡಿ ತಂದು ನನ್ನ ಬಾಯಿಗೆ ಹಾಕಲಿ ಎಂದು ಧರ್ಮರಾಜನ ವಾದ ಭೀಮಸೇನ ದೇವರು ಹೇಳಿದ್ದೇನು ದೇವರು ತಾನು ಮಾಡಿ ತಂದು ಹಾಕಲ್ಲೋ ಮಹಾರಾಜ ಅದು ದೈವೀವಾದ ಅಂತ ಆಗುತ್ತೆ ಹಠವಾದ ಅಂತ ಇನ್ನೊಂದಿದೆ ನಿದ್ದೆ ಬರ್ತಾ ಇದೆಯಾ ಎರಡು ವಾದಗಳು ದೈವೀವಾದ ಹಠವಾದ ಅಂತ ಎಲ್ಲಾ ದೇವರೇ ಮಾಡುತ್ತಾರೆ ಜೀವನಿಗೆ ಬಾಯಲ್ಲಿ ತಂದು ಹಾಕ್ತಾನಷ್ಟೇ ಹಠವಾದ ಅಂದ್ರೆ ಎಲ್ಲ ಜೀವನೇ ಮಾಡ್ತಾನೆ ದೇವರು ಬೇಕಾಗಿಲ್ಲ ಈ ಎರಡಕ್ಕೂ ಮಧ್ಯೆ ಆಚಾರ ಬಂದರು ಎರಡೂ ತಪ್ಪೇನಯ್ಯ ದೇವ ತಾನು ಮಾಡಿ ನಿನ್ನಿಂದ ಮಾಡಿಸಿ ನಿನಗೆ ಫಲ ಕೊಡ್ತಾನೆ ಈ ಸುಮ್ಮನೆ ಸೈಲೆಂಟ್ ಆಗಿ ಒಂದು ಪಕ್ಕ ಕೊಡ್ತೀನಿ ಅಂತ ಆಗಲ್ಲ ಪ್ರಯತ್ನ ಬೇಕೇ ಬೇಕು ಆ ಪ್ರಯತ್ನ ಅನ್ನೋದು ನಿನ್ನ ಧರ್ಮವೇ ಆಗಿದೆ ನಿನ್ನ ಸಹಜ ಧರ್ಮ ಪ್ರಯತ್ನವಿಲ್ಲದೆ ನಿನಗೆ ಫಲ ಬರಲ್ಲ ಅವಾಗ ಪ್ರಶ್ನೆ ಬಂತು ಆ ಪ್ರಯತ್ನ ನಾನೇ ಮಾಡ್ಲೋ ದೇವರು ಮಾಡಿಸ್ತಾರೋ ಅವಾಗ ಬಂತು ನಿನ್ನಿಂದ ಪ್ರಯತ್ನಪೂರ್ವಕವಾಗಿಯೇ ಫಲ ಬರುತ್ತೆ ಅಂತ ಹೇಳಿದನಷ್ಟೇ ಹೊರತು ಸ್ವತಂತ್ರವಾಗಿ ನೀ ಪ್ರಯತ್ನ ಮಾಡುತ್ತೀ ಅಂತ ನಾನಲ್ಲಿ ಹೇಳಿಲ್ಲಲ್ಲ ದೇವ ತಾನಾಗಿ ನಿನಗೆ ತಂದು ಹಾಕಲ್ಲ ಯಾವ ಫಲವನ್ನು ಕೊಡಲ್ಲ ನಿನ್ನಿಂದ ಪ್ರಯತ್ನ ಮಾಡಿಸಿಯೇ ನಿನಗೆ ಫಲ ಕೊಡತಾನೆ ಹಾಗಾದರೆ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ ಎಂಬುದಕ್ಕೆ ಅರ್ಥ ಏನು ಅಂದರೆ ಪ್ರಯತ್ನವನ್ನು ಮುಂದಿಟ್ಟುಕೊಂಡೇ ನಮ್ಮ ಫಲ ನಾವು ಪಡೆಯಲಿಕ್ಕೆ ಸಾಧ್ಯ ಅಂತ ಅರ್ಥ ಅಂದ್ರೆ ಬ್ರಾಕೆಟ್ ಅಲ್ಲಿ ಹಿಂದೆ ಹೇಳಿದ ಪ್ರಕಾರ ಏನಂತ ದೇವರು ಮಾಡಿಸುವ ಪ್ರಯತ್ನವನ್ನು ಮುಂದಿಟ್ಟುಕೊಂಡೇ ನಮ್ಮ ನಮ್ಮ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಅರ್ಥ ಅಷ್ಟೇ ಹೊರತು ದೇವರಿಲ್ಲದೆ ಮಾಡಿದ ನಾವೇ ಮಾಡಿದ ಪ್ರಯತ್ನದಿಂದಲೇನೆ ಫಲ ಪಡೆಯಬೇಕು ಅಂತ ಮಧ್ವರಾಯರು ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲೂ ಹೇಳಿಲ್ಲ
ಇವನು ಧರ್ಮರಾಜ ದೇವ ಕೆಲಸ ಮಾಡ್ತಾ ಕೂತಿದ್ದಲ್ಲ ಕಾಡಿನಲ್ಲಿ ಕೇಳೋದು
ಅಲ್ಲ ಅಲ್ಲಿ ತಾತ್ಪರ್ಯ ಏನು ಮಧ್ವರ ಧರ್ಮರಾಜ ತಾತ್ಪರ್ಯ ಜೀವನ ಪ್ರಯತ್ನ ಅಂಬೋದೇ ಇಲ್ಲ ದೇವರೇ ಎಲ್ಲ ಮಾಡಿ ತಂದಾಕ್ತಾರೆ ಅಂತ ಅದಕ್ಕೆ ಭೀಮಸೇನ ದೇವರಂದ್ರು ಇಲ್ಲಯ್ಯ ನಿನ್ನಲ್ಲಿ ಪ್ರಯತ್ನ ಅಂಬೋ ಧರ್ಮ ಇದೆ ದೇವರು ನಿನ್ನಲ್ಲಿ ಪ್ರಯತ್ನ ಮಾಡಿಸಿ ಆ ಪ್ರಯತ್ನದ ಮೂಲಕವೇ ಫಲ ನಿನಗೆ ತಂದುಕೊಡ್ತಾರಷ್ಟೇ ಈ ಪ್ರಯತ್ನವು ನೀನೇ ಮಾಡ್ತೀನಿ ಅಂತ ತಿಳ್ಕೋಬೇಡ ಅಂದ್ರು ಅಲ್ಲಿ ಕ್ಲಿಯರ್ ಕೊಡ್ತಾರಲ್ಲಿ ಭೀಮಸೇನ ದೇವರ ಮಾತಲ್ಲಿ ಹೇಳ್ತಾರೆ ಒಂದು ಜೀವಿಯಿಂದ ಕಾರ್ಯ ಆಗಬೇಕಾದರೆ ಮೂರು ಬೇಕು ಅನಾದಿ ಕರ್ಮ ಜೀವನ ಸ್ವಭಾವ ಪುರುಷ ಪ್ರಯತ್ನ ಅಂತ ಹೇಳುತ್ತಾ ಪುರುಷ ಪ್ರಯತ್ನ ಅಂದ ಕೂಡಲೇ ದೇವರ ಸಹಾಯವಿಲ್ಲದೆ ಜೀವನೇ ಮಾಡುವ ಪ್ರಯತ್ನ ಅಂತ ತಿಳಿಯಬೇಡ್ರಿ ಈ ಮೂರು ಕೂಡ ಪುರುಷ ಪ್ರಯತ್ನ ಅನಾದಿ ಸ್ವಭಾವ ಅನಾದಿ ಕರ್ಮ ಈ ಮೂರು ಕೂಡ ತದೇತತ್ ತ್ರಯಂ ವಿಷ್ಣೋಹ ವಶಗಂ ಸರ್ವದೈವ ಅವಾಗ ದೇವರ ವಶ ಅಂದ್ರೆ ಹೇಗ್ ಮಾಡಬೇಕು ಕರ್ಮ ದೇವರೇ ಮಾಡಿಸ್ತಾರಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ದೇವರು ನಮ್ಮಿಂದ ಕರ್ಮ ಮಾಡಿಸುವ ರೀತಿ ಹೇಗೆ ತಿಳ್ಕೊಂಡ್ರ ಅಂದ್ರು ಈಗ ಯಾರು ಅಂದ್ರು ದೇವರೇ ಮಾಡಿಸ್ಲಿ ನಾ ಕೊಡ್ತೇನೆ ಅಂದ್ರು ಅವಾಗ ಅರ್ಥ ದೇವರೇ ಮಾಡಿಸೋದಾದ್ರೂ ನಾ ಬಂದು ಮಾಡಿಸಿದೆ ನೋಡು ಅಂತ ಹೇಳಲ್ಲ ನೋಡಿ ಬೆಳಿಗ್ಗೆದ್ದು ಕೊಡ್ಲೆ, ಬೆಳಿಗ್ಗೆದ್ದು ಕೊಡ್ಲೆ, ದೇವರಿಲ್ಲ ದವೇ ಇಲ್ಲ ಏನಿರಲ್ಲ, ಬೆಳಿಗ್ಗೆದ್ದು ಕೂಡ ತಟ್ಟಂತೆ. ಏನ್ ನೆನಪಾಗಿರುತ್ತೆ ಸಾಮಾನ್ಯವಾಗಿ, ಆ ಕೆಲಸ ಈ ಕೆಲಸ ಅದು ಇದು ನೆನಪಾಗುತ್ತೆ, ಓಡತಾನೆ ಇರ್ತೀವಿ. ಹೌದಾ? ಎಲ್ಲರಿಗೂ ಗೊತ್ತು ದೇವರೇ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿ. ಹೌದಾ? ಭಗವಂತನೇ ಎಲ್ಲ ಮಾಡಿಸ್ತಾ ಇದ್ದಾನಂತ ಗೊತ್ತು. ಯಾರಾದರೂ ಕೂಡ ಬೆಳಿಗ್ಗೆದ್ದು ದೇವರೇ ಮಾಡಿಸಲಿ ಎಂದು ಕೂತೋರಿದ್ದೀರಾ? ಯಾರು ಕೂಡ್ಲಿಲ್ಲ. ಯಾಕೆ? ಆ ಕೂಡಬೇಕೆಂಬುದು ಮರೆಸಿಬಿಡ್ತಾರೆ. ಒಂದು ವೇಳೆ ರಾತ್ರಿ ಸಂಕಲ್ಪ ಮಾಡಿಕೊಂಡಿದ್ರೆ, ನೀವು ನಾಳೆ ಬೆಳಿಗ್ಗೆ ದೇವರೇ ಮಾಡಿಸಲಿ ಎಂದು ಸಂಕಲ್ಪ ಮಾಡಿಸಿಕೊಂಡಿದ್ರು ಕೂಡ ಬೆಳಿಗ್ಗೆದ್ದು ಫೋನ್ ಕಾಲ್ ಬಂದ ಕೂಡ ಓಡಿಸ್ಬಿಡ್ತಾರೆ. ಯಾಕೆ ಅಂದ್ರೆ, ಭಗವಂತ ತಾನೇ ಮಾಡಿಸ್ತಾ ಇದ್ದೀನಿ ಎಂಬುದನ್ನ ಮರೆಸಿ ನಾ ಮಾಡಬೇಕು ನಾ ಮಾಡಬೇಕು ಅಂತ ನಮಗೆ ಪ್ರೇರಣೆ ಕೊಟ್ಟು ಅವನೇ ಮಾಡಿಸ್ತಾ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದಂತೆ ನಾವು ನಾ ಮಾಡಬೇಕು ನಾ ಮಾಡಬೇಕು ಅಂತ ಹೋಗ್ತಾ ಇರ್ತೇವೆ. ಆದರೆ ಯಾವಾಗೂ ಇದು ಜ್ಞಾನಿಗಳಿಗಾದರೆ, ಅವು ಜ್ಞಾನಿಗಳಿಗೂ ಬಿಟ್ಟಿದ್ದಲ್ಲ, ಜ್ಞಾನಿಗಳಿಗೆ ಕೂಡ ನಾ ಮಾಡಬೇಕು ನಾ ಮಾಡಬೇಕು ಅಂತಾನೆ ಪ್ರವೃತ್ತಿ ಕೊಡ್ತಾನೆ ಭಗವಂತ. ಆ ಕೊಟ್ಟಾಗಲೇ ಇಮ್ಮಿಡಿಯೇಟ್ ಕನೆಕ್ಷನ್ ಕೊಡ್ತಾ ಇರ್ತಾನೆ, ಸ್ವಾಮಿ ನನಗೆ ಈ ತರ ಪ್ರೇರಣೆ ಮಾಡ್ತಾ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಅಲ್ಲಲ್ಲಿಗೆ ಕೃಷ್ಣಾರ್ಪಣೆ ಬಿಡುತ್ತಾರೆ ಜ್ಞಾನಿಗಳು. ಅಜ್ಞಾನಿಗಳು ಏನ್ ಮಾಡುತ್ತಾರೆ, ದೇವ ಕೊಡಲ್ಲ ದೇವರೇ ಮಾಡಿಸ್ತಾ ಇದ್ದಾನೆ ಅಂತ ಅದಕ್ಕೆ ನಾ ಮಾಡಿದೆ ಅಂತ ಹೋಗ್ತಾ ದೇವರೇ ಆ ರೀತಿ ಬುದ್ಧಿ ಕೊಟ್ಟು ಕಳಿಸ್ತಾ ಇರ್ತಾನೆ. ಆದ ಕಾರಣ ಈ ರೀತಿಯಾಗಿ ಭಗವಂತ ಒಳಗೆ ನಿಂತು ಎಲ್ಲಾ ಕರ್ಮವನ್ನ ಮಾಡಿಸುವಾಗ ದೇವರೇ ಮಾಡಿಸಲಿ ನಾ ಕೂಡುತ್ತೇನೆ ಎಂಬುದೇ ಕೂಡಲ್ಲ, ಓಡಿಸಿಬಿಡುತ್ತಾನೆ ಭಗವಂತ. ಆದ ಕಾರಣ ಈ ಇನ್ಯಾವುದು ವಿಚಾರ ಬಂತಲ್ಲ, ಏನೋ ಪ್ರಶ್ನೆ ಮಾಡಿದೆ.
ಭಗವಂತ ಕೂಡಕ್ಕೆ ಸಾಧ್ಯ ಇಲ್ಲ, ಯಾಕೆ ಪೂರ್ವವರ ದಿನ ಆದ್ಮೇಲೆ
ಸಾಧ್ಯವೇ ಇಲ್ಲ. ಮೂರು ಅಲ್ಲಿ ಪ್ರಯತ್ನವೂ ಅವನಧೀನವೇ, ಎಲ್ಲವೂ ಅವನಧೀನವೇ, ಪ್ರತಿಯೊಂದು ಅವನಧೀನವೇ ಆಗಿದೆ.
ವೈವಿಧ್ಯತೆ ಬರೋ ಕಾರಣ ಸ್ವರೂಪ
ಅಲ್ಲಿ ನೋಡಿ,
ವೈವಿಧ್ಯತೆ ಯಾಕೆ ಕಾಣಿಸಿದೆ ಒಬ್ಬೊಬ್ಬರಲ್ಲಿ
ಇನ್ನೊಂದು ಬರುತ್ತಲ್ಲಿ. ಹಾಗಾದ್ರೆ ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂದ್ರೆ ದೇವರೇ ಮಾಡಿಸಲಿ ಎಂದು ಕೂಡೋಣ ಅಂದ್ರೆ ಇಲ್ಲ, ಅವನೇ ಓಡಿಸ್ತಾ ಇದ್ದಾನೆ ಅಂತ ಅರ್ಥ ಆಯ್ತಲ್ಲ. ಅಲ್ಲಿ ಹೇಳುತ್ತಾರೆ ವಿಷಯ ಏನದು ಅಂದ್ರೆ, ಹೀಗೆ ಎಲ್ಲ ನಮ್ಮಿಂದ ಬೆಳಿಗ್ಗೆ ಕೂಡಲೇ ನಾ ಮಾಡಬೇಕು ಅಂತ ಓಡಿಸ್ತಾನಲ್ಲ, ನಮ್ಮಂಥವರಿಗೆ ಮಧ್ಯೆ ಒಂದ್ಸಲ ಬಲ್ಬ್ ಬೆಳಗತ್ತೆ, ಎಲ್ಲ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಕೊಡುತ್ತಾನೆ. ಅವಾಗ ಏನು ಮಾಡಬೇಕು ಅಂದ್ರೆ ಹೇಳ್ತಾರೆ ಆಚಾರ್ಯರು, ತಾತ್ಪರ್ಯ ಹೇಳ್ತಾರೆ, ವಿಷ್ಣೋಹೋ ವಶಮಿತ್ಯೇವ ಜಾನನ್. ನನ್ನಿಂದ ಏನು ಕಾರ್ಯಗಳಾಗ್ತಾ ಇವೆ ಅದು ದೇವರ ವಶವೇ ಆಗಿದೆ, ದೇವರೇ ಮಾಡಿಸ್ತಾ ಇದ್ದಾರೆ ಅಂತಲೇನೆ ತಿಳಿದು ಅವಶ್ಯಂ ಕಾರ್ಯಂ ಕರ್ಮ, ಕರ್ಮ ಅವಶ್ಯವಾಗಿ ಮಾಡಲೇಬೇಕು. ಹೇಗೆ? ದೇವರೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು. ಯಾಕೆ? ದೇವರು ಮರೆಸಿ ನಮ್ಮಿಂದ ಮಾಡಿಸ್ತಾನೇ ಇರ್ತಾನೆ, ಯಾವಾಗಾದ್ರೂ ನೆನಪು ಕೊಡ್ತಾನೋ ಅವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ ತನ್ನಬೇಕು. ಅದನ್ನು ಹೇಳ್ತಾರೆ ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಯರು ಚೆನ್ನಾಗಿ ವ್ಯಾಖ್ಯಾನ ಮಾಡುತ್ತಾ, ಸ್ವತಂತ್ರನಾದ ಭಗವಂತ ನಮ್ಮಲ್ಲಿ ನಿಂತು ನಮ್ಮ ಮೂಲಕ ಏನು ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ತನ್ನ ಎಚ್ಚರ ಕೊಡದೆ ಮಾಡ್ತಾ ಇರಬೇಕು, ಅದು ಕರ್ಮ. ದೇವ ಮಾಡಿಸ್ತಾ ಇರೋದು ಕರ್ಮ. ಅದರಲ್ಲಿ ಅಕರ್ಮ ಯಃ ಪಶ್ಯೇತ್ ಅಂದರೆ ನಾನಾಗಿ ಏನು ಮಾಡಲಾರೆ ಎಂಬುದನ್ನು ಯಾರು ತಿಳಿಯುತ್ತಾರೋ ಸಬುದ್ಧಿಮಾನ್ ಮನುಷ್ಯೇಶು, ಅವ ಅಪರೋಕ್ಷ ಜ್ಞಾನಿಯಾಗ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನೇ ದಾಸರಾಜ್ ಹೇಳ್ತಾರೆ, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು. ಅರ್ಥ ಏನಪ್ಪ, ಎಲ್ಲ ರಿವರ್ಸ್ ಆಯ್ತಲ್ಲ ಅಂದ್ರೆ, ದೇವರು ಮಾಡಿಸ್ತಾ ಇದ್ದರೆ ಮಾಡುತ್ತಲಿರಬೇಕು, ನೀ ಮಾಡಿದ್ಯಾ ಅಂದ್ರೆ ನಾನಾಗಿ ಮಾಡಿಲ್ಲ ಸ್ವಾಮಿ ಮಾಡಿಸಿದರೆ ಮಾಡಿದೆ ಎನ್ನಬೇಕು. ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಬಂದ ವಿಶೇಷವಾದ ಅಭಿಮಾನ ಯಾವುದು ಅಂದ್ರೆ, ಕಾರಕ ಮುಖ್ಯ ಸ್ವಾಮ್ಯಭಿಮಾನ, ನನ್ನ ಇಂದ್ರಿಯಗಳೆಲ್ಲ ನನ್ನ ಹತೋಟಿಯಲ್ಲೇ ಇವೆ ಎಂಬ ಅಭಿಮಾನ ಭಗವಂತ ಹುಟ್ಟಿಸಿದ. ಇನ್ನೊಂದು ಅಭಿಮಾನ ಬರ್ತಾ ಇದೆ, ಏನದು ಅಂದ್ರೆ, ಸ್ವಗತ ಫಲ ಸ್ವಾಮ್ಯ ವಿಶೇಷ ಅಜ್ಞಾನೇನ ಫಲಮಪಿ ಮಮ ಇತಿ ಕ್ರಿಯಾಫಲ ಮುಖ್ಯ ಸ್ವಾಮ್ಯಭಿಮಾನ. ಫಲದ ವಿಷಯ ಎರಡು ಬರ್ತಾ ಇದೆ, ಫಲ ನಾನೇ ಪಡ್ಕೋಬಲ್ಲೆ ಅಂತ ಅದರ ಮೇಲೆ ಒಂದು ಸ್ವಾಮಿತ್ವಾಭಿಮಾನ, ಪಡ್ಕೊಂಡ ಫಲ ನಾನೇ ಉಣಬಲ್ಲೆ ನನಗ್ಯಾರು ಉಣಿಸಬೇಕಾಗಿಲ್ಲ ಅಂತ ಫಲ ಭೋಕ್ತೃತ್ವ ಅಭಿಮಾನ, ಫಲವನ್ನ ಪಡೆಯುವಂತ ಸ್ವಾತಂತ್ರ್ಯದಿಂದ ಫಲ ಪಡೆಯುವ ಅಭಿಮಾನ, ಫಲವನ್ನ ಉಣ್ಣುವ ಅಭಿಮಾನವು ಸ್ವತಂತ್ರದಿಂದ ಅಂತ ಇದನ್ನು ಜೀವನದಲ್ಲಿ ಬರ್ತಾ ಇರುತ್ತೆ ನೋಡಿ. ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಆಗಲ್ಲ. ಪ್ರತಿ ಸಲ ಮಾಡ್ತಾ ಇದ್ದೇರಿ, ಈ ಸಲ ಯಾಕೋ ಲಾಸ್ ಆಯ್ತು, ಚೆನ್ನಾಗಿ ಬರಬೇಕಾಗಿತ್ತು ಬಂದಿಲ್ಲ. ಅಂದ್ರೆ ನಾ ಮಾಡಿದ್ರೆ ಬಂದೇ ಬರುತ್ತೆ, ಹಾಗೇ ಹೋಗಿದ್ದು, ಹೀಗೆ ಮಾಡಿದ್ರೆ ಬಂದೇ ಬರಬೇಕು ಅಂತ ಹೋಗಿದ್ದು, ಆದರೆ ಅದು ದೇವ್ರ ಕೈಯಲ್ಲಿದೆ ಎಂಬುದು ಗೊತ್ತಾಗಿಲ್ಲ. ರಿವರ್ಸ್ ಆದ ಕಾಲಕ್ಕೆ ಯಾಕೋರು ಈ ಬಂದಿಲ್ಲ ಅಂತ ಹೇಳ್ತೀನಿ. ಅಂದ್ರೆ ಫಲ ಪಡ್ಕೊಳ್ಳಿಕ್ ಆಗಿಲ್ಲ. ಕೊನೆ ಹೇಳ್ತಾರೆ, ಎಲ್ಲ ಆಯ್ತ್ರಿ, ಕೈವರೆಗೂ ಬಂತು, ಬಾಯಿವರೆಗೂ ಬರಲಿಲ್ಲ. ಅಂದ್ರೆ ಪ್ರತಿ ಸಲ ಕೂಡ ಕೈವರೆಗೆ ಬಂದದ್ದು ಬಾಯಿಗೆ ಹೋದದ್ದು ನನ್ನಿಂದಲೇನೆ, ಯಾರೋ ಉಣಿಸಿದ್ದಲ್ಲ, ನಾನೇ ಅಂತ ಬಂದಿತ್ತದು. ಅದಕ್ಕೆ ಈ ಸಲ ಬಾಯಿಗೆ ಬರದಂಗೆ ಹೋಗೋಟೊತ್ತಿಗೆ ಯಾಕೋರಿ ಬಾಯಿವರೆಗೆ ಬಂದಿಲ್ಲ ಅಂದ್ರು. ಅಂದ್ರೆ ಅರ್ಥ ಏನು, ನಮ್ಮವರಿಗೆ ತಂದದ್ದು ಅವನೇ, ಬಾಯಿಗೆ ಕೊಟ್ಟದ್ದು ಅವನೇ ಎಂಬ ಎಚ್ಚರ ಬಂದಾಗ ಸ್ವಾಮಿ ನೀನೇ ಗತಿಯೋ ಅಂತ ಹೋಗ್ತೀವಿ. ಈ ಎರಡೂ ಕೂತಿದೆ. ನಂತರ ಇನ್ನ ಎರಡು ಬರ್ತಾ ಇವೆ. ಏನದು ಅಂತ ಹೇಳ್ತಾರೆ, ಫಲಂ ಚೇದಂ ಯತ್ ಸರ್ವಾಭಿಲಷಿತಂ ಸುಖಪದಾಭಿಧೇಯಂ ಐಹಿಕಂ ಪಾರತ್ರಿಕಂ ವಾ ಇತಿ ಪ್ರಾಕೃತ ಸುಖೇ ದುಃಖತುಲ್ಯೇ ಪುರುಷಾರ್ಥತ್ವ ಅಭಿಮಾನ ಅಂದ್ರು. ಈ ಹೊರಗಿನ ಸುಖ ಏನು ಸಿಗುತ್ತಲ್ಲ, ಆ ಸುಖವೇ ಪುರುಷಾರ್ಥ. ಸಂಕಲ್ಪವೂ ಹಾಗೆ ಮಾಡ್ತಾ ಇರ್ತೀವಲ್ಲ, ಏನ್ರಿ ಸಂಕಲ್ಪ, ಪುರೋಹಿತರು ಬಂದುಗಳು ಶುರು ಮಾಡ್ತಾರೆ, ದನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಿಯರ್ಥಂ ಅಂತಾನೆ ಮಾಡೋದು. ಮಾಡುವ ಕಾರ್ಯಕ್ಕೆ ತಾತ್ಪರ್ಯ ಎಲ್ಲಿ, ಅದು ಪಡ್ಕೊಳ್ಳೋದ್ರಲ್ಲಿ, ಅದೇ ಪುರುಷಾರ್ಥ. ಯಾವುದು ಸುಖ, ಸುಖ ಯಾವುದು ದುಃಖ ತುಲ್ಯ ಅಂದ್ರು. ದುಃಖ ಎಷ್ಟೋ ಸುಖವೂ ಅಷ್ಟೇ ಅಂದ್ರು. ಅದು ಹೇಗೆ, ಸುಖ ಹಿತವಾಗಿರುತ್ತೆ, ದುಃಖ ಹಿತವಾಗಿರಲ್ಲ, ಅದು ಹೇಗ್ರಿ ಎರಡೂ ಒಂದೇ ನೋಡುವುದು ಅಂದ್ರೆ, ರಾಯರು ಚೆನ್ನಾಗಿ ಬರೀತಾರೆ, ಸುಖ ದುಃಖ ಎರಡೂ ಒಂದೇ ಹೇಗಾಗುತ್ತೆ ಅಂದರೆ, ನಮಗೆ ಜೀವನಕ್ಕೆ ಪ್ರಧಾನವಾದ ಉಸಿರಾಟವೇ ದೇವರ ನೆನಪು. ಬದುಕೋದೇ ದೇವರ ನೆನಲಿಕ್ಕೆ, ಅದೇ ಮೈನ್ ಪರ್ಪಸ್ ಜೀವನದ್ದು. ಸುಖ ಬಂದರೂ ದೇವರನ್ನ ಮರೆಯುವಂತೆ ಮಾಡುತ್ತೆ, ದುಃಖ ಬಂದರೂ ದೇವರನ್ನ ಮರೆಯುವಂತೆ ಮಾಡುತ್ತೆ. ದೇವರನ್ನ ಮರೆಸೋ ವಿಷಯದಲ್ಲಿ ಸುಖ ದುಃಖಗಳೆರಡೂ ಸಮಾನ ಅಂತಂದು. ಅಷ್ಟೇ ಹೊರತು ಸುಖ ಹಿತವಾಗಿರುತ್ತೆ, ದುಃಖ ಹಿತವಾಗಿರಲ್ಲ, ಅದೇನು ಅಲ್ಲ ಅಂತ ಹೇಳಲಿಕ್ಕೆ ಹೋಗಿಲ್ಲ. ಸುಖ ಹಿತವಾದಂತೆ ಕಂಡು ಬಂದು ಹಿತಶತ್ರು ನಮ್ಮವರು ಅಂತ ಮುಸುಗಾಕೊಂಡು ನಮಗೆ ಒಳಗೆ ಚೋರಿ ಆಗ್ತಾರಲ್ಲ, ಆ ಥರ ಹಿತಶತ್ರು. ಸುಖ ಚೆನ್ನಾಗಿ ನಮ್ ಬೇಕಾದವರಂತೆ ಕಂಡು ದೇವರನ್ನ ಮರೆಸಿ ಕೊಂದು ಬಿಡುತ್ತೆ. ದುಃಖ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಬೇಡದವರಂತೆ ಇದ್ದು ದೇವರನ್ನ ಮರೆಸುತ್ತೆ. ಆದ್ದರಿಂದ ಎರಡೂ ಶತ್ರುಗಳೇ ಅಂದ್ರು. ಆದ್ರೆ ನಾವೇನ್ ಮಾಡ್ತೀವಿ, ಇಬ್ಬರು ಶತ್ರುಗಳೇ, ಒಬ್ಬರು ಹಲೋ ಅಂತ ಶೇಕ್ ಹ್ಯಾಂಡ್ ಕೊಡ್ಲಿಕ್ಕೆ ಬಂದ್ರು, ಒಬ್ಬರು ಡೈರೆಕ್ಟ್ ಆಗಿ ಕತ್ತಿ ತಗೊಂಬಂದ್ರು. ನಾವು ಆ ಖಡ್ಗ ಹಿಡ್ಕೊಂಡ್ ಬಂದವ್ರ ಮೇಲೆ ಸಿಟ್ಟು, ಏ ಇವ್ರು ಬೇಡ, ಇವ್ರು ಶೇಕ್ ಹ್ಯಾಂಡ್ ಕೊಟ್ಟಲ್ಲ ಬರ್ರಿ, ಇವ್ರು ಮಾಡಿದ್ದದೆ ಒಳಗಿನ ಚೂರಿ ಆಗ್ತಾನೆ. ಇಬ್ಬರು ಶತ್ರುಗಳಲ್ಲಿ ಒಬ್ಬರನ್ನ ದೂರಕ್ಕೆ ತಳ್ಳಿ ಒಬ್ಬರನ್ನ ಹತ್ತ ಕರೆಯುವ ದೌರ್ಭಾಗ್ಯ ನಮಗೆ ಕೂತಿದೆ. ಸುಖ ದುಃಖ ಇಬ್ಬರು ಶತ್ರು, ಎರಡು ಶತ್ರುಗಳೇ. ಅದರಲ್ಲಿ ನಾವು ದುಃಖವನ್ನ ಬಿಟ್ಟು ಸುಖವನ್ನ ಮಾತ್ರ ಕರಿತೀವಿ, ಇನ್ನ ಬೇಕು ಬೇಕು ಅಂತ ಅದಕ್ಕಾಗಿ ಸೇವಾ ಮಾಡ್ತೀವಿ. ಯಾರು ಚೂರಿ ಹಾಕೋರಿದ್ರೆ, ಒಳಗೊಳಗೆ ಚೂರಿ ಹಾಕೋರಿದ್ರೆ ಅವರು ಚೆನ್ನಾಗಿರಲಿ ಅಂತ ಯಾರು ಸೇವಾ ಮಾಡಿದಂತೆ. ನಾವು ದೇವರ ಸೇವಾ ಮಾಡಿ, ಸತ್ಯನಾರಾಯಣ ಪೂಜಾ ಮಾಡಿ, ಅದು ಮಾಡಿ ಇದು ಮಾಡಿ, ಹೋಮಗಳು ಮಾಡಿ ಕೇಳಿದ್ದೇನು ಅಂದ್ರೆ, ದೇವರ ನೆನಪನ್ನು ಹಾಳು ಮಾಡುವ ಶತ್ರು ಸುಖ ಇನ್ನಷ್ಟು ಬರಲಿ ಅಂತ ಕೇಳಿಕೊಂಡಂತೆ. ನಮ್ಮ ಜೀವನವೇ ಹಾಳು ಮಾಡೋದು ಈ ಸುಖ, ಅದು ಇನ್ನಷ್ಟು ಜಾಸ್ತಿ ಆಗಲಿ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಮಾಡ್ತಾ ಇರ್ತೀವಲ್ಲ, ಅದನ್ನ ಬೇಡ ಅಂತಾರೆ. ಆ ಅಭಿಮಾನ ಒಂದು ಕೂತಿದೆ. ಯಾಕೆ ಅಂದರೆ, ಹರಿಭಕ್ತಿ ಹರಿಪ್ರಸಾದ ವೇವ ಪುರುಷಾರ್ಥವು, ದೇವರ ಭಕ್ತಿ ದೇವರ ಪ್ರಸಾದವೇ ಪುರುಷಾರ್ಥ, ಅದು ಬಿಟ್ಟರೆ ಪುರುಷಾರ್ಥ ಇಲ್ಲ ಎಂಬ ಎಚ್ಚರ ಕಳ್ಕೊಂಡಿರ್ತೀವಾದ್ದರಿಂದ ನಮಗೆ ಬರೇ ಸುಖವೇ ಬೇಕು ಅಂತ. ಹಾಗೆ ಸುಖಕ್ಕೆ ಬೇಕಾದ ಸಾಧನ ಗಂಧ ಪುಷ್ಪ ಮೊದಲಾದ ನಾನಾ ಭೋಗ ವಸ್ತುಗಳು, ಅದರ ಮೇಲೆ ಆ ಒಳ್ಳೆ ಇದು ನನ್ನ ಸುಖಕ್ಕೆ ಕಾರಣ ಅಂತ, ಅದರ ಮೇಲೆ ಪುರುಷಾರ್ಥ ಸಾಧನ ಅಂತ ಅಭಿಮಾನ. ದುಃಖಕ್ಕೆ ಸಾಧನ ಯಾವುದಿರುತ್ತೆ, ಬೇಡಪ್ಪ ಅಂತ, ಅದರ ಮೇಲೆ ದ್ವೇಷ ಅಂತಿರುತ್ತೆ. ಇದು ವಿಶೇಷವಾಗಿರತಕ್ಕಂಥ ಅಭಿಮಾನ ಹುಟ್ಟಿ ಬರ್ತಾ ಇದೆ. ಈ ಅಭಿಮಾನವೂ ನಮಗೆ ಬಂಧಕವಾಗಿದೆ. ಅಂದರೆ ಯಾವುದು ಶತ್ರು, ಯಾವುದು ನನಗೆ ಸರಿಯಲ್ಲ ಅಂತ ತಿಳಿಯದೆ ಶತ್ರುವಾದದ್ದನ್ನೇ ಹತ್ತಿರ ಕರೀತಾ ಅದನ್ನೇ ಪೋಷಣೆ ಮಾಡುವಂತಹ ಅಜ್ಞಾನದಲ್ಲಿ ನಾವಿದ್ದೇವೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.